ಗ್ರಂಥ ಯೇಸುಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯವನ್ನು ಧ್ಯಾನ ಮಾಡಕ್ಕೆ ದೇವರು ಕೂಡ ತಮ್ಮ ಮಹಾ ಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರ ಗಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ಕಳೆದ ವಾರ ಒಂದು ಮುಖ್ಯವಾಗಿರೋಂಥ ಪಾಠ ನೋಡಿದ್ರಿ, ಅದರ ಎಲ್ಲರೂ ಅಟೆಂಡ್ ಆಗಿದ್ರಿ ಅಂತ ನಾನು ಭಾವಿಸ್ತೀನಿ. ಅದರ ಒಂದು ಏನ್ರಿ ಉಜುನ್ ಬಗ್ಗೆ, ಯಾವ ಥರ ಒಂದು ಮಂಜುಷ ಪೆಟ್ಟಿನ ಅವನು ಮುಟ್ಟಕ್ಕೋದ, ಮಾಡಿದಂಥ ಕೆಲಸ ಒಳ್ಳೆಯದೇ, ಆದರೆ ಅದು ದೇವ್ರ ದೃಷ್ಟಿಯಲ್ಲೇ ಆಗಿಲ್ಲ, ಅದು ಅವ್ರಿಗೆ ದೇವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ಇಲ್ದಿರೋದ್ರಿಂದ ದೇವರನ್ನು ಯಾವ ಥರ ಶಿಕ್ಷಿದ್ರು ಅಂತಂದ್ಬಿಟ್ಟು ನಾವೇನು ಮಾಡಿದ್ರಿ ನೋಡಿದ್ರಿ. ಈ ವಾರ ಏನ್ರಿ ನಾವು ಒಂದು ಮುಖ್ಯವಾಗಿರೋಂಥ ಪಾಠ ನಾವು ಮಾಡೋಣ, ನಾವು ಗಮನಿಸೋಣ. ಅದರ ಯಾಕಂದರೆ ನಾವು ದೇವ್ರ ವಾಕ್ಯಕ್ಕೆ ಎಷ್ಟು ವಿಧೇಯರಾಗಿರ್ತೀರಿ ಅಂದ್ಬಿಟ್ಟು ದೇವರು ನಮ್ಮ ಹತ್ರ ಏನು ಮಾಡ್ತಾರೆ ಅದನ್ನು ಎದುರು ನೋಡ್ತಾರೆ. ಆದರೆ ಅದನ್ನೇ ನಾವು ಉಜ್ಜನ ವಿಚಾರದಲ್ಲಿ ನೋಡಿರೋದು, ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಯಾವ ಸರಿ ಅಂತ ಅನ್ಸೋದು ಅದನ್ನು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದೇವ್ರ ದೃಷ್ಟಿಯಲ್ಲಿ ಯಾವ್ದು ಸರಿ ಅಂತ ಅನ್ಸಿದ್ರು ಅದು ಮಾಡೋದೇನ್ರಿ ಇಂಪಾರ್ಟೆಂಟ್ ಆಗಿದೆ. ಆದರೆ ಅದಿಗೆ ನೋಡ್ಬೇಕಾದ್ರೆ ಸೌಲ್ ರಾಜ ಕೂಡ ಏನು ಮಾಡ್ತಾನೆ, ಅವನು ಕೂಡ ಅದೇ ಥರ ತನ್ನ ಚಿತ್ತಾನೇ, ಓ ಇದು ನಾನು ಮಾಡಿದ್ರೆ ದೇವ್ರಿಗೆ ಇಷ್ಟ ಆಗ್ತದೆ, ಇದು ಎಲ್ಲರಿಗೂ ಇಷ್ಟ, ಇದು ದೇವ್ರಿಗೂ ಖಂಡಿತವಾಗೂ ಇಷ್ಟ ಆಗ್ಬೋದು ಅಂತ ಮಾಡಕ್ಕೆ ಹೋಗ್ತಾನೆ, ಆದರೆ ದೇವ್ರಿಗೆ ಇಷ್ಟನೇ ಆಗಿಲ್ಲ ಅಂತಾರೆ, ದೇವ್ರು ಏನು ಮಾಡ್ತಾರೆ ಅವ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ನೀನು ಏನ್ರಿ ಹಠ ಮಾಡೋಂಥದ್ದು ಏನ್ರಿ ಒಂದು ಮಾಟ ಮಾಡೋದಕ್ಕೇನೆ ಸಮಾನವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ನೀನು ದೇವ್ರಿಗೆ ವಿಧೇಯನಾಗಿರೋದೇ ದೇವ್ರೇ ಅಂತ ನೀನು ಮೆಚ್ಚುವಂತ ಇಷ್ಟವಾದಂಥ ಯಜ್ಞ ಅಂತ ಏನು ಮಾಡ್ತಾರೆ ಖಂಡಿಸ್ಬಿಟ್ಟು ರಾಜ್ಭಾರವನ್ನು ತೆಗೆದು ನೋಡ್ತಾರೆ. ಅಂದ್ರೆ ಸೋದ್ರಿಂದ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಇವತ್ತು ಒಂದು ವಿಶೇಷವಾಗಿರೋಂಥ ಪಾಠಕ್ಕೆ ನಾವೇನು ಮಾಡೋಣ ಬರೋಣ. ಏನಪ್ಪ ಅದು ಅಂತಂದರೆ ಏನ್ರಿ ಎರಡು ಏನ್ರಿ ಊಟ, ಎರಡು ಭೋಜನ ಅಂತ ಹೇಳ್ಬೋದು, ಅಥವಾ ಟೂ ಫೀಡಿಂಗ್ಸ್. ಅಂದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತು ಏನಪ್ಪ ಮಾಡ್ತಾರೆ ಅದ್ಭುತ ಮಾಡಿ ಎರಡು ಸತಿ ಏನು ಮಾಡ್ತಾರೆ 4,000 ಜನಕ್ಕೆ ಮತ್ತು 5,000 ಜನಕ್ಕೆ ಏನು ಮಾಡ್ತಾರೆ ಊಟನೇ ಏನು ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದರ ಸರಿ, ಇವಾಗ ಇದು ಯಾಕೆ ನಮಗೆ ಸತ್ಯವೇದ ರೆಕಾರ್ಡ್ ಮಾಡಿದರೆ, ಇದು ನಮಗೇನೋ ಪಾಠ ಇದೆಯಾ ಅಂತಂದರೆ, ಅಫ್ಕೋರ್ಸ್ ಪಾಠ ಇಲ್ದಿರ ದೇವರು ನಮಗೆ ಸತ್ಯವೇದದಲ್ಲಿ ಏನೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸತ್ಯವೇದ ಏನು ಹೇಳ್ತಾರೆ ಅಂದರೆ, ಅವರೇ ವೀಣವಾಗಿರೋಂಥ ವಾರ್ತೆಗಳು ಯಾವುದು ಏನು ಮಾಡೋಕ್ಕೋಗ್ಬಿಡಿ, ನೀವು ಉಪಯೋಗಿಸೋಕೆ ಹೋಗ್ಬಿಡಿ, ವೀಣವಾಗಿ ಮಾತಾಡೋಂಥ ಪ್ರತಿಯೊಂದು ಮಾತಿಗೆ ಏನು ಮಾಡಬೇಕು, ದೇವರಿಗೆ ಲೆಕ್ಕ ಕೊಡಬೇಕು ಅಂತ ಹೇಳ್ತಾರಲ್ವಾ. ಆಗಿರ್ಬೇಕಾದ್ರೆ ಖಂಡಿತವಾಗೂ ಬೈಬಲಲ್ಲಿ ವೀಣವಾಗಿರೋಂಥ ವಾರ್ತೆಗಳು ರೆಕಾರ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನೋ ರೆಕಾರ್ಡ್ ಮಾಡಿದರೆ ಅದರಲ್ಲಿ ಆತ್ಮಿಕ ಅರ್ಥ ನಮಗೇನಾಗಿರ್ಬೇಕು, ಇದ್ದೇ ಇರಬೇಕು ಅಂದ್ರೆ ಸರಿ, ಇದು ಆತ್ಮಿಕ ಅರ್ಥ ಇದೆಯಾ ಇಲ್ಲಿ ನಮಗೇನೋ ಪಾಠ ಇದೆಯಾ ಅಂತ ಬೈಬಲಲ್ಲಿ ಎಲ್ಲ ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಎಸ್, ನಮಗೆ ಕೊಟ್ಟಿದ್ದಾರೆ. ಎಲ್ಲಪ್ಪ ಅಂದರೆ ಸ್ವತಃ ಯೇಸು ಕ್ರಿಸ್ತನೇ ಅದ್ರ ಬಗ್ಗೆ ರೆಫರೆನ್ಸು ತನ್ನ ಶಿಷ್ಯನರ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಮತ್ತೆ 16ನೇ ಅಧ್ಯಾಯ 5ರಿಂದ 11ನೇ ವಾಕ್ಯ ಓದ್ರಿ, ಮ್ಯಾಥ್ಯೂ 16:5-11 ದಯವಿಟ್ಟು ಓದ್ತೀರಾ? ಓದಿ ಪ್ರಸನ್ನ ಬ್ರದರ್, ಓದಿ ಮ್ಯಾಥ್ಯೂ 16:5-11 ಬ್ರದರ್. ಹಾಂ,
ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತು ಆಚೆ ದಡಕ್ಕೆ ಬಂದಾಗ ಯೇಸು ಅವರಿಗೆ ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಲು, ಅವರು ನಾವು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳದೆ ಬಂದೇವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೇಸು ಅದನ್ನು ತಿಳಿದು, ಅಲ್ಪವಿಶ್ವಾಸಿಗಳೇ, ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ನಿಮಗೆ ನೆನಪಿಲ್ಲವೋ? ಆ 5 ರೊಟ್ಟಿಗಳನ್ನು 5,000 ಜನರಿಗೆ ಹಂಚಿದಾಗ ಎಷ್ಟು ಬುತ್ತಿ ತುಂಬಿಟ್ಟಿರಿ? ಇಲ್ಲವೇ ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿದಾಗ ಎಷ್ಟು ಎಡಿಗೆ ತುಂಬಿಟ್ಟಿರಿ? ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲವೆಂಬುದು ನಿಮಗೆ ತಿಳಿಯದೆ ಇರುವುದು ಹೇಗೆ? ಎಚ್ಚರಿಕೆ, ಫರಿಸಾಯರ ಮತ್ತು ಸದ್ದುಕಾಯರ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಅಂದನು.
ನೋಡ್ರ, ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಶಿಷ್ಯನ್ರಗಳಿಗೆ ಅಲ್ಲಿ ನಡೆದಿರೋಂಥ ಎರಡು ಭೋಜನದಲ್ಲಿ ಏನೋ ಪಾಠ ಇದೆ ಅಂತ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂದ್ರೆ, ಶಿಷ್ಯನ್ರಗಳಿಗೆ ರೊಟ್ಟಿಗಳ ಬಗ್ಗೆ ಎಚ್ಚರಿಕೆ ಆಗಿರಿ ಅಂತ ಹೇಳ್ತಾರೆ. ಇವ್ರೇನು ತಿಳ್ಕೊಂಬಿಡ್ತಾರೆ, ಅಯ್ಯೋ ರೊಟ್ಟಿ ತಂದಿಲ್ವಲ್ಲ, 4,000 ಜನಕ್ಕೆ 5,000 ಜನಕ್ಕೆ ಊಟ ಕೊಟ್ರಲ್ಲ, ಅಯ್ಯೋ ತಿರ್ಗಾ ರೊಟ್ಟಿ ತಂದಿರಿ ಬಂದ್ಬಿಟ್ರಲ್ಲ, ತಿರ್ಗಾ ಬೈತೋಡು ನೋಡು ಅಂತ ತಿಳ್ಕೊಂಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ, ಏನಪ್ಪ ಅಷ್ಟು ವಿಶ್ವಾಸ ಇಲ್ಲ, ಏನು ಇಲ್ದಿರ್ಬೇಕಾದ್ರೆ ನಾನು ರೊಟ್ಟಿ ಕೊಟ್ಟಿನಿ, ಆ ರೊಟ್ಟಿ ತಗೊಂಬತ್ತೆ ನಾನು ನಿಮ್ಗೆ ಹೇಳ್ತೀನಾ? ಖಂಡಿತವಾಗೂ ಇಲ್ಲ, ನಾನು ಆ ರೊಟ್ಟಿ ಬಗ್ಗೆನೇ ಹೇಳ್ತಾ ಇಲ್ಲ. ಜ್ಞಾಪಿಸ್ಕೊಳ್ಳಿ, 4,000 ಜನಕ್ಕೆ ಊಟ ಕೊಟ್ಟಿರೋದು, 5,000 ಜನಕ್ಕೆ ಊಟ ಕೊಟ್ಟಿರೋದು ದಯವಿಟ್ಟು ಜ್ಞಾಪಿಸ್ಕೊಳ್ಳಿ. ಹಂಗಾದ್ರೆ ನಾನು ಹೇಳ್ತಾರೋದು ಯಾವ್ದ್ರ ಬಗ್ಗೆ ಅಂದರೆ, ಫರಿಸಿಯರ ಸದಸ್ಯರ ಉಳಿಟ್ ಬಗ್ಗೆ ಹೇಳ್ತಾರೆ, ಇದ್ರ ಬಗ್ಗೆ ತುಂಬ ಎಚ್ಚರಿಕೆ ಆಗಿರಿ ಅಂತಂತ ಹೇಳ್ತಾರೆ. ಹಂಗಂದ್ರೆ ಯೇಸು ಕ್ರಿಸ್ತು ಇಲ್ಲಿ ನಮಗೆ ರೆಫರೆನ್ಸ್ ಕೊಡ್ತಾ ಇರ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಏನ್ರಿ ಈ ನಿಜವಾದ ರೊಟ್ಟಿ ಒಳಗಡೆ ಈ ಫರಿಸೇರ ಸದಸ್ಯರ ಹುಳಿಯಲ್ಲಿ ಬಂದು ಸೇರ್ಬಿಡ್ತಾರೋ, ಹುಷಾರಾಗಿರಿ ಅಂತ ಮಾತು ಹೇಳೋದು ನಾವು ಏನು ಮಾಡೋದು ಗಮನಿಸ್ಬೋದಿಲ್ಲಿ ಅಲ್ವರ. ಸರಿ, ಬೈಬಲ್ ನೀವೇ ಹೇಳ್ರಿ, ಏನ್ರಿ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಸತ್ಯವೇದನೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ಬೇಕು, ಯೋಹಾನ ಶಾಸ್ತ್ರ ಹುಡುಕಿ ಏನ್ ಮಾಡ್ಬೇಕು ಓದ್ಬೇಕು. ಅದರ ಈಗ ಬೈಬಲ್ ಅಲ್ಲಿ ರೊಟ್ಟಿ ಅಂದ್ರೆ ಅರ್ಥ ಏನು, ಯಾರು ಹೇಳ್ತೀರಾ?
ವಾಕ್ಯ
ವೆರಿ
ದೇವರ
ಗುಡ್, ದೇವರ ವಾಕ್ಯ.
ವಾಕ್ಯ
ಹೇಳ್ತಾರಲ್ಲ, ಮನುಷ್ಯ ರೊಟ್ಟಿಯಿಂದ ಮಾತ್ರ
ಮನುಷ್ಯ ರೊಟ್ಟಿ
ಬದುಕೋದನ್ನಲ್ಲ,
ಮಾತ್ರ ದೇವರ
ದೇವರ
ಬಾಯಿಂದ
ಬಾಯಿಂದ
ಹೊರಡುತ್ತೆ.
ಬರುವಂತ ಪ್ರತಿಯೊಂದು ಮಾತನ್ನ ಮಾಡ್ತಾನೆ ಬದುಕ್ತಾನೆ ಅಲ್ವರ. ಹಂಗಾದ್ರೆ ದೇವರ ವಾಕ್ಯ, ಈ ದೇವರ ವಾಕ್ಯದಲ್ಲಿ ಎಲ್ಲಿ ಉಳಿ ಬರ್ದಿರಿ ಇತ್ತಿಲಿ, ನೀವೇನಾಗಿರಿ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾರೆ. ಅಂದ್ರೆ ಏನು, ದೇವರ ಪರಿಶುದ್ಧ ಉಪದೇಶಗಳಲ್ಲಿ ಯಾವುದೇ ರೀತಿ ದುರುಪದೇಶಗಳು ಏನಾಗ್ಬಿಡ್ದು ಬರಬಾರ್ದು, ಅದ್ರ ಬಗ್ಗೆ ನೀವು ಎಚ್ಚರಿಕೆಯಾಗಿರಿ ಅಂತ ಹೇಳ್ತಾರೆ ಅಲ್ವರ. ಎಷ್ಟು ಇವಾಗ ಉಳಿ ಇಷ್ಟು, 1 ಕೆಜಿ ಇಟ್ಟಿದೆ ಅಂತ ಹೇಳ್ಕೊಳ್ಳಿ, ಅದಕ್ಕೆ ಉಳಿ ಎಷ್ಟು ಹಾಕ್ತೀರಿ ನೀವು? 1 ಕೆಜಿ ಹಾಕ್ತೀರಾ? ಎಷ್ಟು ಹಾಕ್ತೀರಿ?
ಸ್ವಲ್ಪ ಮಾತ್ರ
ಒಂದು ಒಂದು ಏನಂತಾರೆ, ಒಂದು ಪಿಂಚ್ ಅಲ್ವರ, ಸ್ವಲ್ಪ ಹಾಕೋದು ಅಷ್ಟೇ, ಒಂದು ಇಡಿಯಷ್ಟು ಕೂಡ ಹಾಕಲ್ಲ ರೀ ಅಂತೀನಿ ಅಲ್ವರ. ಸ್ವಲ್ಪ ಸ್ವಲ್ಪ ಹಾಕ್ತೀರಿ. ಅದೇ ಥರ ಸ್ವಲ್ಪ ಎಂದರೆ ಉಪದೇಶಗಳು, ತಪ್ಪಾದ ಉಪದೇಶಗಳು, ಬೈಬಲ್ ಇಲ್ದಿರಂಥ ಕಾರ್ಯಗಳು, ಇದ್ರ ಬಗ್ಗೆನೆ ಎಚ್ಚರಿಕೆಯಾಗಿರು ಅಂತ ನಮ್ಗೆ ಏನು ಮಾಡ್ತಾರೆ ಹೇಳ್ತಾರದು ಅಲ್ವರ. ಅದಕ್ಕೆ ಇವಾಗ ಯೇಸು ಕ್ರಿಸ್ತ 2 ರೆಫರೆನ್ಸ್ ಕೊಟ್ಟರು, ಮೊದಲನೇ ಭೋಜನ, 2ನೇ ಭೋಜನ. ಇವಾಗ ಏನು ಮಾಡೋಣ, ಆ 2 ಭೋಜನಗಳು ಓದ್ಬಿಟ್ಟು 2 ಭೋಜನಗಳು ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ ಅಂತ ನಾವೇನು ಮಾಡೋಣ ಗಮನಿಸೋಣ. ನೋಡಿದ್ದೀವಿ ಮೊದಲನೇ ಭೋಜನನ ಮತ್ತಾಯ 14:13 ಕೊಟ್ಟಿದೆ, ಓದೋಣ. Matthew 14:13-21 ದಯವಿಟ್ಟು ಓದ್ರಿ.
ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲುನಡಿಗಳಿಂದ ಆತನ ಹಿಂದೆ ಬಂದರು. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದವನು.
ನೋಡಿ ಗಮನಿಸಿ, ಇಲ್ಲಿ ಏನು ಹೇಳ್ತಾರೆ ಅಂದರೆ, ಬಹುಮಂದಿ ಗುಂಪು ಅವ್ರಿಂದ ಏನು ಮಾಡಂತೆ ಬರೆದ್ರಂತೆ. ಆ ಬಂತರಂತ ಒಂದು ಗುಂಪು ನೋಡ್ಬಿಟ್ಟು ಯೇಸುಕು ಸಿನಪ ಮಾಡಿದ್ರು ಅಂದರೆ ಕನಿಕರ ಪಟ್ರು ಅಂತ ಹೇಳ್ತಾರೆ. ಅಯ್ಯೋ ಅಂತ ಕನಿಕರ ಪಟ್ರು ಅಂತಾರೆ. ಆಮೇಲೆ ಅವ್ರಿಗೆ ರೋಗಗಳಿತ್ತಂತೆ, ಅದರ ರೋಗಗಳನ್ನೆಲ್ಲ ಏನು ಮಾಡಿದ್ರಂತೆ, ವಾಸಿ ಮಾಡಿದ್ರಂತೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹಾಂ
ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು ಇದು ಅಡವಿ ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಲ್ಲಿಗಳಿಗಾಗಿ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ
ನೋಡ್ರ
ಯೇಸು
ಏನು ಹೇಳ್ತಾರೆ, ಸಂಜೆ ಆಗ್ಬಿಡ್ತಂತ ರೀ. ಸಂಜೆ ಆಗ್ಬೇಕಾದ್ರೆ ಶಿಷ್ಯನ ಏನು ಹೇಳ್ತಾರೆ ಅಲ್ವರ, ಅಯ್ಯೋ ಸ್ವಾಮಿ ಇವರಿಗೆ ಆಹಾರ ಇಲ್ಲ, ದಯವಿಟ್ಟು ನೀವೇನು ಮಾಡಿ ಪರ್ಮಿಷನ್ ಕೊಡಿ, ಅವ್ರವ್ರ ಆಹಾರ ಏನು ಮಾಡಲಿ ಅವರು ತಗೊಂಬರಲಿ, ನಮ್ಮ ಕೈಲಿ ಕೊಡೋಕ್ಕಾಯ್ತದ ಆಗಲ್ಲ. ಅವ್ರವ್ರ ಆಹಾರ ಏನು ಮಾಡಲಿ, ಅವ್ರ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂತಂದರೆ, ಏನ್ರಿ ಅಲ್ಲಿ ಸಂಜೆ ಓದ್ತಿ ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಈ ಸಂಜೆ ಅಂತ ಕೊಟ್ಟವ್ರೆ, ಯಾಕೆ ಬೆಳಿಗ್ಗೆ ಮಾಡಲಿಲ್ಲ ಅಲ್ವರ? ಹಾಂ, ರಾತ್ರಿ ಹೊತ್ತು ಮನೆಗೆ ಹೋಗ್ಬಿಟ್ರೆ ಒಳ್ಳೇದಲ್ವಾ, ಅದು ಯೇಸು ಕ್ರಿಸ್ತ ಊಟ ಬೇರೆ ಕೊಟ್ಟವ್ರು ಅಂತ ಹೇಳಿ ರಾತ್ರಿ ಹೊತ್ತು ಸಂಜೆ ಹೊತ್ತು ಏನಕ್ಕೆ ಅಲ್ವರ? ಆಮೇಲೆ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಏನು ಮಾಡಲಿ ಅವರೇ ಆಹಾರ ತಗೊಳ್ಳಿ ಅಂತ ಸಜೆಷನ್ ಕೊಟ್ಟಾವಾಗ ಕ್ರಿಸ್ತನ ಏನು ಹೇಳ್ತಾರೆ? ಹಾಂ ಕಂಟಿನ್ಯೂ.
ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು.
ಯಾರು ಕೊಡ್ಬೇಕಂತೆ,
ಅದಕ್ಕವರು
ನೀವು ಕೊಡ್ರಿ ಅಂತ ಹೇಳ್ತಾರೆ ನೋಡ್ರಿ ಇತ್ತೀನಿ ಯೇಸು ಕ್ರಿಸ್ತು. ಅಂದ್ರೆ ನಾನು ಕೊಡ್ತೀನಿ ಅಂತ ಹೇಳಿಲ್ಲ, ನೀವು ಕೊಟ್ರಿ, ನೀವು ಅರೇಂಜ್ ಮಾಡಿ ಫಸ್ಟ್ ಊಟ, ಎಲ್ಲ ಹೋಗೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಅಲ್ವರ. ಇದೇನು ಪಟ ನೋಡೋಣ ಆಮೇಲೆ ನೆಕ್ಸ್ಟ್. ಹಾಂ
ಅದಕ್ಕವರು ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು.
ನೋಡ್ರ
ಮತ್ತು
ಎಷ್ಟಪ್ಪ ಇತ್ತು ಅಂತಂದ್ರೆ, ಅಯ್ಯೋ ನಮ್ಮ ತಲೆ ಸರ್ ಏನ್ರಿ 5,000 ಜನ ಕೊಡೋಷ್ಟು ಅಷ್ಟಿದೆಯಾ? ಇರೋದೇ 5 ರೊಟ್ಟಿ 2 ಮೀನು ಅಂತ ಹೇಳ್ತಾರೆ, ಇಷ್ಟೇ ಇರೋದಂತೆ ಅಲ್ವರ. ಇದನ್ನ ತೊಗೊಂಡೋಗಿ ಎಲ್ಲರಿಗೆ ಹೆಂಗೆ ಕೊಡೋಕೆ ಸಾಧ್ಯ? 5 loaves and 2 fishes ಅಂತ ಹೇಳ್ತಾರೆ, ಅದಕ್ಕೆ ತಗೊಂಬನ್ನಿ ಅಂತ ಅಂತಾರೆ. ಹಾಂ
ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ 5 ರೊಟ್ಟಿ 2 ಮೀನುಗಳನ್ನು ತಗೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು.
ನೋಡ್ರ
ಶಿಷ್ಯರು
ಏನಪ್ಪ ಮಾಡ್ತಾರೆ ಅಂತಂದ್ರೆ, ಏನ್ರಿ ಜನಗಳನ್ನೆಲ್ಲ ಯೇಸು ಕ್ರಿಸ್ತ ಮಾಡ್ತಾರೆ, ಹುಲ್ ಮೇಲೆ ಕುಂಡಿಸ್ತಾರಂತೆ ನೋಡ್ರಿ ಇತ್ತರಿ. ಅದರ ಎಲ್ಲಿ ಕುಂಡಿಸೋರೆ? ಕೆಳಗಡೆ ಹುಲ್ ಮೇಲೆ ಕುಂಡಿಸೋರಂತೆ ನೋಡ್ರಿ ಇತ್ತರಿ. ಕುಂಡಿಸ್ಬಿಟ್ಟು ಏನ್ರಿ ಆ ಒಂದು ಮೀನು ಮತ್ತೆ ರೊಟ್ಟಿ ದೇವರಿಗೆ ಸ್ತೋತ್ರ ಮಾಡಿ ಏನ್ ಮಾಡ್ತಾರೆ ಎಲ್ಲರಿಗೂ ಅನಿಸ್ತಾರಂತೆ. ಎಷ್ಟು ಜನ ತಿಂದ್ರು? ಕಂಟಿನ್ಯೂ ಮಾಡಿ ಇಷ್ಟಾರ. ಹಾಂ
ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು, ಮಕ್ಕಳು ಇಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ.
ನೋಡ್ರ ಎಷ್ಟು ಜನ ತಿಂದ ಊಟ, 5,000 ಗಂಡಸರು ಅಂತಾರೆ. ಹೆಣ್ಮಕ್ಳನ್ನ ಬಿಟ್ಟು, ಮಕ್ಳುಗಳನ್ನ ಬಿಟ್ಟು, ಹೆಂಗಸರು ಮಕ್ಕಳನ್ನ ಬಿಟ್ಟು ಬರೀ ಗಂಡಸರು ಎಷ್ಟು ಜನ ತಿಂದವ್ರಂತೆ? 5,000 ತಿಂದಾರಂತೆ ನೋಡ್ರ. ಆಮೇಲೆ ಎಷ್ಟಂತೆ ಬುಟ್ಟಿ ತಿಂತ? 12 ಬುಟ್ಟಿ ಏನಾಗಿತ್ತಂತೆ? ನೋಡ್ರ ಏನ್ರಿ ಉಳಿತಂತೆ ನೋಡ್ರ. ಅಂದ್ರೆ ಏನ್ ಮಾಡ್ರ ಶಿಷ್ಯನ್ಗಳು ಅದನ್ನ ಉಳಿಸೋರು ನೋಡ್ರಿ, ಬ್ಯಾಲೆನ್ಸ್ ಉಳಿದೈತೆ, ಅದನ್ನ ತಗೊಂಬಂದವ್ರೆ. ಎಷ್ಟು ಬುಟ್ಟಿ ಉಳಿತಂತೆ? 12 ಬುಟ್ಟಿ. ಅಂದ್ರ ಯಾಕೆ ಈ ಚಿಕ್ಕ ಚಿಕ್ಕ ಇನ್ಫಾರ್ಮೇಶನ್ ನಮಗೆ ಕೊಟ್ಟವ್ರೆ? ಅದರ ಓದೋಣ. ಇದು ಮೊದಲನೇ ಊಟ ಅಲ್ಲ. ಎರಡನೇ ಭೋಜನದ ಬಗ್ಗೆ ಮತ್ತೆ 15ನೇ ಅಧ್ಯಾಯ 29ರಿಂದ 38ರವರೆಗೆ ಕೊಟ್ಟ ನೋಡ್ರಿ. ಇವಾಗ ಗಮನಿಸಿ, ಎರಡಿಗೂ ವ್ಯತ್ಯಾಸಗಳೇನಿದೆ, ಎರಡಿಗೂ ಹೊಂದಾಣಿಕೆಗಳೇನಿದೆ, ಸ್ವಲ್ಪ ದಯವಿಟ್ಟು ಗಮನಿಸಿ ನೀವು. ಹಾಂ, ಓಕೆ, ಕಂಟಿನ್ಯೂ.
ಯೇಸು ಅಲ್ಲಿಂದ ಹೊರಟು ಗಲಿಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡನು. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು, ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಆತನು ಅವರನ್ನು ವಾಸಿ ಮಾಡಿದನು.
ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನು ಅಬ್ಸರ್ವ್ ಮಾಡ್ತಿದ್ರೆ, ಮೊದಲೇ ಸತಿಗೆ ಅವ್ರು ಭೋಜನ ಕೊಡ್ಬೇಕಾದ್ರೆ ಏನು ಮಾಡಿದ್ರು, ಏಸುಗುಸು ಹುಲ್ ಮೇಲೆ ಕೂತ್ಕೊ ಅಂತ ಹೇಳಿದ್ರಂತೆ. ಏಸುಗುಸು ಬೆಟ್ಟದ ಮೇಲೆ ಇರ್ಲಿಲ್ಲ ರೀ, ಅದು ಎರಡನೇ ಸತಿ ಮಾಡ್ಬೇಕಾದ್ರೆ ಬೆಟ್ಟದ ಮೇಲೆ ಕೂತ್ಕೊಂಡವ್ರು ನೋಡಿದ್ರಿ. ಕೂತಿದ್ದು ಬೆಟ್ಟದ ಮೇಲೇ ಎಲ್ಲರಿಗೂ ಏನು ಮಾಡ್ತಾರೆ ಇವಾಗ ಆಹಾರನ ಕೊಡ್ತಾರಂತೆ. ಮೊದಲನೇ ಸತಿ ಎಲ್ಲರಿಗೂ ರೋಗಗಳನ್ನ ವಾಸಿ ಮಾಡ್ತಾರೆ. ಏನು ರೋಗ ಅಂತ ಕೊಟ್ಟಿದ್ಯಾ? ಇಲ್ಲ ರೀ. ಇಲ್ಲಿ ಎರಡನೇ ಸತಿ ಕೊಡ್ಬೇಕಾದ್ರೆ ಕ್ಲೀನಾಗಿ ಕೊಟ್ಟಾರೆ ಡಿಟೇಲ್ಗೆ. ಕುಂಟರು, ಕುರುಡರು, ಕೈ ಕಾಲು ನೆಟ್ಟಿಗಿಲ್ಲದವರು ಅದೇನು ಮಾಡವ್ರೆ ಕೊಟ್ಟಾರ ನೋಡ್ರಿ ಅಲ್ವರಾ. ಆಮೇಲೆ ಏನ್ರಿ ಇವರಿಗೆ ಏನು ಮಾಡ್ತಾರೆ ಆಹಾರನ ಕೊಡ್ತಾರೆ, ಎಲ್ಲಾನು ವಾಸಿ ಮಾಡಿಬಿಟ್ಟು ಇವ್ರಿಗೆ ಆಹಾರ ಕೊಡ್ತಾರಂತೆ. ಕಂಟಿನ್ಯೂ. ಆಮೇಲೆ
ಮೂಕರಾಗಿದ್ದವರು ಮಾತಾಡಿದ್ದನ್ನು, ಕೈಕಾಲಿದ್ದವರು ಕೈಕಾಲು ಇಲ್ಲದವರು ಸ್ವಸ್ಥವಾದದ್ದನ್ನು, ಕುಂಟರಿಗೆ ಕಾಲು ಬಂದದ್ದನ್ನು, ಕುರುಡರಿಗೆ ಕಣ್ಣು ಬಂದದ್ದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು.
ನೋಡ್ರ ಇದನ್ನ ನೋಡ್ಬಿಟ್ಟು ದೇವ್ರನ್ನ ಕೊಂಡಾಡದಂತರಿ. ಆಮೇಲೆ
ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ತನ್ನ ಬಳಿಗೆ ಬಂದು ಈಗ 3 ದಿನವಾಯಿತು, ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳಿಸು ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ, ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು. ಶಿಷ್ಯರು, ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತು ಅನ್ನಲು, ಯೇಸು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಕೇಳಿದ್ದಕ್ಕೆ ಅವರು, 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೆ ಅಂದರು.
ನೋಡ್ರ ಇಲ್ಲಿ ಗಮನಿಸ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂದರೆ, ಏರಿಸಕ್ಕೂ ನೋಡ್ಬಿಟ್ಟು ಅಲ್ಲಿ ಕನಿಕರ ಪಟ್ರಂತೆ. ಇಲ್ಲಿ ಹೆಂಗೆ ಕನಿಕರ ಪಡ್ತಾರೆ ಅಂತಂದ್ರೆ ಹೇಳ್ತಾರೆ ಕ್ಲೀನಾಗೆ, ಅಯ್ಯೋ ಇವರು ನನ್ನ ಸಂಗಡ ಎಷ್ಟು ದಿವಸ ಉಪವಾಸ ಇದ್ರಂತೆ? ಎಷ್ಟು ದಿವಸ ಇದ್ರ ಉಪವಾಸ?
3
ಹಾಂ
3 ದಿನ
ನೋಡ್ರ 3 ದಿವಸ ಉಪವಾಸ. ಅಲ್ಲಿ ದಿವಸ ಅಂತ ಕೊಟ್ಟಿದ್ದಾರೆ? ಇಲ್ಲ, ಇಲ್ಲಿ 3 ದಿವಸ ಉಪವಾಸ ಇದ್ರು ಅಂತ ಹೇಳ್ತಾರೆ. ಕನಿಕರ ಪಟ್ಬಿಟ್ಟು ಅಲ್ಲೇನು ಹೇಳ್ತಾರೆ, ನೀವು ಆಹಾರ ಕೊಡಿ ಅಂತ ಹೇಳಿದ್ರು. ಇಲ್ಲೇನು ಹೇಳ್ತಾರೆ, ಯೇಸುಕ್ರಿಸ್ತ ನಿಮ್ಮ ಹತ್ರ ಎಷ್ಟು ದಿನ ತಗೊಂಬನ್ನಿ ಅಂತ ಹೇಳ್ತಾರೆ. ನೋಡ್ರ ವ್ಯತ್ಯಾಸ, ನಿಮ್ಮ ಹತ್ರ ಎಷ್ಟೇ ತಗೊಂಬನ್ನಿ ಅಂತಂದಾಗ 7 ಬುಟ್ಟಿಗಳು ಎಂತಾರೆ, 7 ರೊಟ್ಟಿಗಳಿತ್ತಂತೆ, ಕೆಲವು ಸ್ವಲ್ಪ ಮೀನು ಅಂತ ನೋಡ್ತಾರೆ. ಇದು ಆ್ಯಕ್ಚುಲಿ ಸೆಪ್ಟಿಕಂಟ್ ಮ್ಯಾನುಸ್ಕ್ರಿಪ್ಟ್ಸಲ್ಲಿ ನೋಡಿದ್ರೆ, ಸೆಪ್ಟಿಕಂಟ್ ಟ್ರಾನ್ಸ್ಲೇಷನ್ ಅಂತ ಬರ್ತದೆ, ಅದನ್ನು ನೋಡಿದ್ರೆ 2 ಮೀನು ಅಂತ ಬರ್ತದೆ ರೀ. ಅಂದರೆ 7 ರೊಟ್ಟಿಗಳು 2 ಮೀನು ಇತ್ತು ಅಂತ ಹೇಳ್ತಾರೆ. ಇದು ಯೇಸುಕ್ರಿಸ್ತ ತಂದುಕೊಡ್ತಾರೆ. ಅವಾಗ ಯೇಸುಕ್ರಿಸ್ತ ಏನು ಮಾಡ್ತಾರೆ?
ಆಗ ಆತನು ಜನರ ಗುಂಪಿಗೆ, ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಎಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ತುಂಬಿದ್ದವು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ 4,000 ಮಂದಿ.
ಓಹೋ ನೋಡ್ರ ಏನ್ರಿ ಇಲ್ಲೂ ಕೂಡ ಎಲ್ಲ ಬ್ಯಾಲೆನ್ಸ್ ಎತ್ಕೊಂಬತ್ತಾರೆ. 7 ಬುಟ್ಟಿಗಳು ಉಳಿತಂತೆ, ಆ 7 ಬುಟ್ಟಿಗಳಲ್ಲಿ ರೊಟ್ಟಿ ಇತ್ತಂತೆ. ಆಮೇಲೆ ಎಷ್ಟು ಜನ ಪ ತಿಂದರು ಅಂದರೆ, ತಿರ್ಗಾ 4,000 ಗಂಡಸರು ಹೆಣ್ಮಕ್ಳು ಬಿಟ್ಟು ಮತ್ತು ಮಕ್ಳುಗಳನ್ನ ಬಿಟ್ಟು 4,000 ಮೆನ್ ಅಂತ ಏನು ಮಾಡ್ತಾ ಹೇಳ್ತಾರೆ. ಅಲ್ಲರ ಕಡತನಲ್ಲಿ ಪ್ರೀತಿ ಹಸುಗಳೇ ಯೋಚನೆ ಮಾಡ್ರಿ, ಎರಡೂ ಸತಿ ಭೋಜನ ಮಾಡಿ ಡೀಟೇಲ್ಸ್ ಯಾಕೆ ನಮಗೆ ಕೊಟ್ಟವ್ರೆ? ಅದರ ಯಾಕೆ ಎರಡು ಊಟದ ಬಗ್ಗೆ ನಮ್ಗೆ ಅಷ್ಟು ಡೀಟೇಲ್ ಆಗಿ ಕೊಟ್ಟರೆ? ಯೇಸು ಕ್ರಿಸ್ತನ ರೆಫರೆನ್ಸ್ ಹೇಳ್ಬಿಟ್ಟು ಅವರ ದುರುಪದೇಶಗಳ ಬಗ್ಗೆ ಎಚ್ಚರಿಕೆ ಆಗಿರು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದರಲ್ಲಿ ದೇವರ ಯೋಜನೆ ಏನಾಗಿದೆ ಅಡಗಿದೆ. ಹೇಗಪ್ಪ ಅಂತಂದರೆ, ಮೊದಲನೇ ಭೋಜನ ಯಹೂದ್ಯರ ಯುಗದ ಒಂದು ಸುಗ್ಗಿನ ಏನು ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಎರಡನೇ ಭೋಜನ ಸುವಾರ್ತೆ ಯುಗದ ಅಂತ್ಯದಲ್ಲಿರುವಂಥ ಸುಗ್ಗಿನ ಏನು ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಅಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು ಸುಗ್ಗಿ ಬಗ್ಗೆ ಪಾಠ ನೋಡಿದ್ದೀರಿ ಅದರ ಏನ್ರಿ? ಎರಡು ಯುಗಗಳಿದೆ, ಎರಡು ಯುಗದ ಅಂತ್ಯಗಳಲ್ಲಿ ಏನಿದೆ, ಇನ್ನು ಸುಗ್ಗಿ ನಡೀತದೆ ಅದರ. ಹಂಗಾದ್ರೆ ಈ ಒಂದೊಂದು ಸುಗ್ಗಿಗಳಲ್ಲಿ ಏನು ನಡೀತದೆ ಅಂತನ್ಬಿಟ್ಟು ಆ ವಿಚಾರಗಳನ್ನೇ ಎರಡು ಭೋಜನದಲ್ಲಿ ಮಾಡಿದ್ ನಮಗೆ ಅಲ್ಲಿ ನೋಡ್ಸಿರೋದು ಅಲ್ಲರ. ಸತಿ ನೋಡ್ಬೇಕ್ರೆ ಇನ್ನೊಂದು ವಿಶೇಷವಂತ ವಿಚಾರ ಅಬ್ಸರ್ವ್ ಮಾಡಿ, ಎರಡು ಭೋಜನದಲ್ಲಿ ಯಾರಿದ್ರಲ್ಲಿ ಯೇಸು ಕ್ರಿಸ್ತನಿದ್ರು. ಯೇಸು ಕ್ರಿಸ್ತನೇ ಅದ್ಭುತ ಮಾಡಿದ್ದು ಅದರ. ಏನ್ರಿ ನಾನು ನೀವು ಕೊಡು ಅಂತ ಹೇಳ್ತಾರೆ, ಆದರೆ ಯಾರು ಅದು ಈಸ್ಕೊಂತಾರೆ? ಜೀಸಸ್ ಕ್ರೈಸ್ಟ್ ಅವ್ರ ಹತ್ರ ಈಸ್ಕೊಂತಾರೆ. ಜೀಸಸ್ ಕ್ರೈಸ್ಟ್ ಅವ್ರಗಳು ಅಂದರೆ ಜೀಸಸ್ ಅಲ್ಲಿ ಫಿಸಿಕಲ್ ಆಗಿದ್ದರು. ಅಂದರೆ ಯಹೂದ್ಯರ ಯುಗದ ಸುಗ್ಗಿಯಲ್ಲಿ ಯೇಸು ಕ್ರಿಸ್ತು ಏನ್ರಿ ಅಲ್ಲಿ ಪ್ರಸನ್ನತೆ ಆಗಿದ್ದರು, ಇದ್ದರು ಭೂಲೋಕದಲ್ಲಿ ಇದ್ದರು. ಅದೇ ರೀತಿ ಎರಡನೇ ಏನ್ರಿ ಸುವಾರ್ತೆ ಯುಗದ ಅಂತ್ಯದಲ್ಲಿ ನಡೆಯುವಂಥ ಸುಗ್ಗಿಯಲ್ಲಿ ಯೇಸು ಕ್ರಿಸ್ತು ಇರ್ತಾರೆ ಅಲ್ವರ. ಸರಿ, ಇಲ್ಲಿ ಮೊದಲನೇ ಸತಿ ಆಹಾರ ಕೊಡ್ಬೇಕಾರೆ ಏನಪ್ಪ ನೋಡ್ತೀರಿ ಅಂತಂದರೆ, ಫಸ್ಟ್ ಅವ್ರು ಏನು ಹೇಳ್ತಾರೆ ಅಲ್ಲಿ ಇಸ್ರೇಲ್ ಜನಗಳಿಗೆ ಎಲ್ಲ ಆಹಾರ ಕೊಟ್ಟರು ಅಂತಂದರೆ ನಗರದಿಂದ ಹೊರಗಡೆ, ಅದರ ಊರ ಆಚೆ. ಊರಲ್ಲಿ ಕೊಡಲಿಲ್ಲ ರೀ ಊಟ. ಯಾಕಪ್ಪ ಊರಲ್ಲಿ ಕೊಡಲಿಲ್ಲ ಅಂದರೆ, ಊರಲ್ಲಿ ಯೇಸು ಕ್ರಿಸ್ತನಿಗೆ ಬೋಧನೆ ಮಾಡೋಕ್ಕೇನಿಲ್ಲ, ಅನುಮತಿ ಇಲ್ಲ. ಯಾಕಪ್ಪ ಅಂದರೆ ಅಲ್ಲಿ ಆಲಯದಲ್ಲಿ ಯಾರು ಮಾತ್ರ ಉಪದೇಶ ಮಾಡ್ಬೇಕಂದ್ರೆ ಲೇವಿಗಳು ಮಾತ್ರ ದೇವರ ಆಲಯದಲ್ಲಿ. ಅಂದರೆ ಅವ್ರಿಗೇನಾಗಿತ್ತು, ಲೇವಿ ವಂಶದವರಾಗಿದ್ದ ಉಪದೇಶ ಮಾಡೋಕ್ಕಿಲ್ಲ ಅಂತ ಅನುಮತಿ ಇತ್ತು. ಯೇಸು ಕ್ರಿಸ್ತ ಏನು ಮಾಡೋಕೆ, ವಾಕ್ಯನ ಮಾತ್ರ ಓದ್ಬಿಟ್ಟು ಬಂದ್ಬಿಡ್ಬೇಕಷ್ಟೇ. ಅದಕ್ಕೆ ಯೆಶಾಯ 61ನೇ ವಾಕ್ಯ ಓದ್ತಾರೆ, ಉಪದೇಶ ಮಾಡೋಕ್ಕಿಲ್ಲ. ಉಪದೇಶ ಮಾಡಿದ ತಕ್ಷಣವೇ ಜನಗಳಿಗೆ ರೋಷ ಏನಾಗಿದ್ದು ಬಂದ್ಬಿಟ್ಟಿದ್ದು ಅದರ. ಅದು ಯೇಸು ಕ್ರಿಸ್ತನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಗೊತ್ತ ಇದೆಯಾ, ಲೂಕ 4ನೇ ಅಧ್ಯಾಯದಲ್ಲಿ ಬರ್ತಾರೆ, ಮೊದಲು ಮೊದಲು ಯೇಸು ಕ್ರಿಸ್ತು ಆಲಯದಲ್ಲಿ ಉಪದೇಶ ಮಾಡ್ಬೇಕಾರೆ. ಅವಾಗ ಯೇಸು ಕ್ರಿಸ್ತನ ಏನು ಮಾಡಿಬಿಟ್ರು, ಆಲಯದಿಂದ ಹೊರಗಡೆ ತಳ್ಳಿಬಿಟ್ರು. ಆವಾಗ ಯೇಸು ಕ್ರಿಸ್ತು ಇನ್ನೊಂದು ಸತಿ ಆಲಯಕ್ಕೆ ಹೋದ್ರ ಅಂದರೆ, ಇನ್ನೊಂದು ಸತಿ ಆಲಯಕ್ಕೆ ಹೋಗಿದ ರೆಕಾರ್ಡು ಬೈಬಲಲ್ಲೇ ಇಲ್ಲ. ಹೋಗಿರೋದೇ ತಿರ್ಗಾ ಯಾವಾಗ ಅಂತಂದರೆ, ಅವರು ಇನ್ನೇನು ಶಿಲುಬೆ ಮೇಲೆ ಸಾಯಬೇಕು ಆವಾಗ ಮಾತ್ರ ಯೆರೂಸಲೇಮಿಗೆ ಬರ್ತಾರೆ, ಅಲ್ಲಿವರೆಗೂ ಯೆರೂಸಲೇಮಿಗೆ ಬರಲೇ ಇಲ್ಲ. ಮತ್ತು ಯೇಸು ಕ್ರಿಸ್ತು ತನ್ನ ಒಂದು ಮಿನಿಸ್ಟ್ರಿ ಎಲ್ಲಪ್ಪ ಮಾಡಿದ್ದಾರೆ ಔಟ್ಸೈಡ್ ಜೆರೂಸಲೇಮ್. ಅದರ ಯೆರೂಸಲೇಮಿನ ಹೊರಗಡೆನೇ ಏನು ಮಾಡಿದ್ದು ಮಾಡಿದ್ದು ಆ ಯೆರೂಸಲೇಮಿಂದ ಹೊರಗಡೆನೇ ಅಡವಿಯಲ್ಲಿ ಜನಗಳಿಗೆ ಏನು ಮಾಡಿದ್ದವರು, ಅವರ ಆಹಾರ ಕೊಟ್ಟಿದ್ದು. ಯಾಕಪ್ಪ ಯೆರೂಸಲೇಮ್ಗೆ ಹೋಗಿಲ್ಲ ಅಂದರೆ, ಯೆರೂಸಲೇಮ್ನಲ್ಲಿ ಏನಪ್ಪ ಇತ್ತು ಅಂತಂದರೆ, ದೇವರ ಆಲಯ ಇತ್ತು. ಆ ದೇವರ ಆಲಯನ ನಡೆಸೋದಕ್ಕೆ ಅಡ್ಮಿನಿಸ್ಟ್ರೇಟರ್ಸ್ ಏನಾಗಿದ್ರು ಅಲ್ಲಿ ಅಲ್ಲಿದ್ದರು ಯಾರು, ಯಾಜಕರು, ಮಹಾಯಾಜಕರು, ಫರಿಸಿಯರು, ಸದ್ದುಸಿಯರು, ನ್ಯಾಯಶಾಸ್ತ್ರಿಗಳು, ಇವರು ಏನು ಮಾಡ್ತಾ ಇದ್ದಲ್ಲ ಅದೆಲ್ಲ ಏನು ಮಾಡ್ತಿದ್ದು ಅಲ್ಲಿ 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 ಧಾರ್ಮಿಕ ಸಂಸ್ಥೆ ನಡೆಸ್ತಾ ಇದ್ದು. ಆ ಧಾರ್ಮಿಕ ಸಂಸ್ಥೆಯಲ್ಲಿ ಯೇಸು ಕ್ರಿಸ್ತಗೆ ಉಪದೇಶ ಮಾಡೋಕ್ಕೆ ಏನು ಮಾಡ್ತಾ ಇಲ್ಲ, ಅನುಮತಿ ಕೊಡ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅವ್ರನ್ನ ಬಿಟ್ಟು ಯೇಸು ಕ್ರಿಸ್ತು ಹೊರಗಡೆ ಹೋಗಿ ಏನು ಮಾಡ್ತಾರೆ, ಆಹಾರನ ಕೊಡ್ತಾರೆ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಅದಕ್ಕೆ ಏನ್ರಿ ನಗರ ಅಂತಂದರೆ ಬೈಬಲ್ನಲ್ಲಿ ಏನಪ್ಪ ಸೂಚನೆ ಅಂತಂದರೆ, ಒಂದು ಧಾರ್ಮಿಕ ಸಂಸ್ಥೆ ರಿಲಿಜಿಯಸ್ ಸಿಸ್ಟಮ್ಗೆ ಏನು ಮಾಡೋದಲ್ಲಿ ಅಲ್ಲಿ ಹೇಳೋದು. ಅದಕ್ಕೆ ನಾವು ಕಳಸತಿ ನೋಡ್ಬೇಕು ನೋಡಲ್ಲ, ಬಾಬೆಲ್ ಬಗ್ಗೆ ನೋಡ್ಬೇಕಾರೆ, ಬಿದ್ದಳು ಬಿದ್ದಳು ಬಾಬೆಲ್ ಅಂತ ಮಹಾನಗರಿ ಬಿದ್ದಳು ಅಂದರೆ ಮಹಾನಗರಿ ಅದರ ಒಂದು ರಿಲಿಜಿಯಸ್ ಸಿಸ್ಟಮ್ನ ಬೈಬಲ್ನಲ್ಲಿ ಒಂದು ಸಿಟಿಗೆ ಏನು ಮಾಡ್ತಾರೆ ಕಂಪೇರ್ ಮಾಡಿದರೆ, ಸಿಟಿಯಲ್ಲಿ ತುಂಬ ಜನ ಇರ್ತಾರೆ ಅದರ, ಅದೇ ನೋಡ್ಬೇಕ್ರೆ ಅದಕ್ಕೆ ಆಕರ್ಷಣೆ ಜಾಸ್ತಿ. ಆದರೆ ಸಿಟಿನ ಹೊರಗಡೆ ಯಾರು ಇರ್ತಾರಾ ಅಂದರೆ ಅದು ಐಸೋಲೇಟೆಡ್ ಪ್ಲೇಸು, ಅದರ ಜನ ನಿವಾಸಿಗಳು ಇಲ್ದಿರೋಂಥ ಒಂದು ಸ್ಥಳ. ಜನಕ್ಕೂ ಇವ್ರಿಗೂ ಸಂಪರ್ಕ ಏನಾಗಿಲ್ಲ, ಅಷ್ಟು ಅಧಿಕವಾಗಿ ಇರೋದಿಲ್ಲ ಅದರ. ಅಂದರೆ ಏನ್ರಿ ಈ ಸಿಟಿ ಅಂತಂದರೆ ಅಧಿಕವಾಗಿ ಧಾರ್ಮಿಕವಾಗಿ ಇರೋಂಥ ಅಟ್ಯಾಚ್ಮೆಂಟ್ ಇರೋಂಥ ಸ್ಥಳ. ಆದರೆ ದೇವ್ರ ಮಕ್ಕಳುಗಳಿಗೆ ಅಲ್ಲಿ ಏನಿಲ್ಲ, ಉಪದೇಶಕ್ಕೆ ಅವಶ್ಯಕತೆ ಅವಕಾಶಗಳೇನಾಗಿಲ್ಲ ಇಲ್ಲ. ಅವರು ನಗರದಿಂದ ಹೊರಗಡೆನೆ ಹೋಗಬೇಕು. ಯೇಸು ಕ್ರಿಸ್ತನಿಗೆ ಉಪದೇಶ ಮಾಡೋಕ್ಕೆ ಆಲಯದಲ್ಲಿ ಅವಕಾಶ ಕೊಟ್ರಾ? ಇಲ್ಲದಾರೆ ಯೇಸು ಕ್ರಿಸ್ತನ್ ಹೇಳ್ತಾರೆ, ಆಕಾಶ ಅಂತ ಪಕ್ಷಿಗಳಿಗೆ ಗೂಡುಗಳಿದೆ, ನರಿಗಳಿಗೆ ಗುದ್ದುಗಳಿದೆ, ಮನುಷ್ಯ ಕುಮಾರ ತಲೆ ಇಡೋಷ್ಟು ಏನಾಗಿಲ್ಲ ಜಾಗ ಇಲ್ಲ ಅಂತಂದರೆ, ಮನುಷ್ಯ ಕುಮಾರ ತಲೆ ದೇವ್ರ ಯೋಜನೆನ ಅವ್ರು ಹೇಳ್ತಾರೆ ಅಂತಂದರೆ, ಅವ್ರಿಗೆ ಆಲಯದಲ್ಲಿ ಏನಿಲ್ಲ, ಮೊದಲನೇ ಬರುವಿಕೆಯಲ್ಲಿ ಅನುಮತಿ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ನಗರದಿಂದ ಹೊರಗಡೆ ಹೋಗ್ತಾರೆ. ಆ ಕಾಲದಲ್ಲಿ ಅಂತ ರಿಲಿಜಿಯಸ್ ಸಿಸ್ಟಮ್, ಆ ಸಿಸ್ಟಮ್ನ ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ತನ್ನ ಕೆಲಸನ ಏನು ಮಾಡ್ತಾರೆ ಮಾಡ್ತಾರೆ. ಯಾಕಂದ್ರೆ ಧಾರ್ಮಿಕ ಸಂಸ್ಥೆಗಳಲ್ಲಿ ಯೇಸು ಕ್ರಿಸ್ತನ ಉಪದೇಶಗಳಿಗೇನಿಲ್ಲ, ಅವಕಾಶ ಇರಲಿಲ್ಲ. ಹೊರಗಡೆ ಹೋಗ್ಬಿಟ್ಟು ಯಾರು ವಾಕ್ಯನ ಕೇಳೋಕ್ಕೆ ಇಂಟ್ರೆಸ್ಟ್ ಇರ್ತಾರೋ ಅವ್ರಿಗೆ ಮಾತ್ರ ಏನು ಮಾಡ್ತಾರೆ, ಆಹಾರ ಕೊಡ್ತಾರೆ. ಅದಕ್ಕೆ ಎಷ್ಟು ಜನ ಬಂದಿದ್ರು ಅಂದರೆ 5,000 ಜನ. ಯಾಕೆ ಇಡೀ ಇಸ್ರೇಲ್ ಜನಗಳೆಲ್ಲ ಹೋಗಿದ್ರು ಅದ್ಭುತ ಮಾಡಿಸ್ಕೊಂಡ್ ಬಿಡ್ತಾರೆ, ನಗರನೇ ಬಗಲ್ ತಿಂತಿದ್ದಂತ ವಾಕ್ಯದಲ್ಲಿ ಓದ್ತೀರಿ, ಮಿಗ್ದರೆಲ್ಲ ಹೋಗಿದ್ರು. ಅದರ ಯಾಕೆ ಯೇಸು ಕ್ರಿಸ್ತ ಹೊರಗಡೆ ಹೋದ್ರು ಅಂತಂದ್ರೆ, ಅವರು ಒಂದು ಉಪದೇಶ ಈ ಫರಿಸರಿ ಉಪದೇಶಕ್ಕೆ ಏನಾಗಿತ್ತು, ವ್ಯತ್ಯಾಸವಾಗಿತ್ತು ಅಲ್ವರ. ಇವ್ರು ಹೇಳಂತ ಮಾತು ಸತ್ಯವೇದಕ್ಕೆ ಏನಾಗಿತ್ತು, ಟೋಟಲ್ ಆಗಿ ಟೋಟಲ್ ಆಗಿ ಏನಾಗಿತ್ತಂತೆ, ಅಲ್ಲಿ ಅಲ್ಲಿ ವಿರುದ್ಧವಾಗಿತ್ತಂತೆ ಕಲ್ದರ. ಯಾರೋ ಫರಿಸೇ ಸರಿಸ ಅದು ಯೇಸು ಕ್ರಿಸ್ತ ಹೆಂಗೆ ಹೇಳಿದ್ರಂತೆ, ಅಧಿಕಾರದಿಂದ ಮಾತಾಡ್ತಾ ಇದ್ರು ಅಲ್ವರ. ಅದಕ್ಕೆ ವಾಕ್ಯ ಓದಿಂತೀರಿ ಮತ್ತೆ ಹೇಳಿ, 29 ಮ್ಯಾಥ್ಯೂ 7:29 ಓದ್ತೀರಾ?
ಯಾಕೆಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು.
ನೋಡ್ರ ಅವರು ಶಾಸ್ತ್ರಿಗಳ ತರ ಉಪದೇಶ ಮಾಡ್ತಾರೆ ಮತ್ತೆ ಯೇಸು ಕ್ರಿಸ್ತ ಅಧಿಕಾರದಿಂದ ಮಾತಾಡ್ತಾರೆ. ಏನು ಅಧಿಕಾರದಿಂದ ಅಂದ್ರೆ, ಏಯ್ ಹೇಳ್ದಂಗೆ ಕೇಳ್ರಿ, ಹಿಂಗೆ ಹಿಂಗೆ ಇರೋದು ಹಿಂಗೆ ಮಾಡ್ಬೇಕು ಅಂತ ಯೇಸು ಕ್ರಿಸ್ತ ಹಂಗೆ ಅಧಿಕಾರ ಚಲಾಯಿಸ ಇಲ್ಲ ರೀ, ಅಧಿಕಾರದಿಂದ ಮಾತಾಡ್ತಾರೆ. ಏನು ಗೊತ್ತಾ, ಅದಕ್ಕಿಂತ ಮುಂಚೆ ನೀವು ಓದಂದ್ರೆ ಮತ್ತೆ 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ನ್ಯಾಯ ಪ್ರಮಾಣ ಬಂದಂತೆ ಅನೇಕ ವಿಚಾರಗಳನ್ನ ಹೇಳ್ಕೊಂಡ್ಬಿಡ್ತಾರೆ. ಇದನ್ನೆಲ್ಲ ಟ್ವಿಸ್ಟ್ ಮಾಡಿ ಎಲ್ಲ ಉಲ್ಟಾ ಪಲ್ಟಾ ಮಾಡಿ ಏನು ಮಾಡಿದ್ರು, ಜನಗಳಿಗೆಲ್ಲ ಬೋಧನೆ ಮಾಡಿಬಿಟ್ಟಿದ್ರು. ಜನಗಳಿಗೆಲ್ಲ ಏನು ಮಾಡಿದ್ರು ಅಂದರೆ, ಇವ್ರು 7ನೇ ಫರಿಸ ಸದಸ್ಯನ 7ನೇ ಮಾಡ್ತಾ ಇದ್ರು. ಆದರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ನೋಡಪ್ಪ, ಅದು ನಿಜವಾದ ಅರ್ಥ ಅಲ್ಲ, ಅದು ಅರ್ಥನೇ ಬೇರೆ ಇದೆ ಅಂತನ್ಬಿಟ್ಟು ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಬಿಡಿಸಿ 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 ಏನು ಮಾಡೋರು ಹೇಳೋರು ನೋಡ್ರಿ ಇದ್ರಿ ಅಲ್ದ್ರ. ಉದಾಹರಣೆಗೆ ನೋಡ್ಬೇಕಾರೆ ಏನ್ರಿ, ಹಾ ಕೋಪಗೊಳ್ಳೋದು, ಹಾ ಇಸ್ರೇಲ್ ಜನಗಳು ಏನು ಬಿಡಿದ್ರೆ ಕೋಪಗೊಳ್ಬೋದು, ಒಬ್ಬ ದ್ವೇಷಿಸ್ಬೋದು ಅಂತೆಲ್ಲ ತಿಂದ್ಬಿಡುದು. ಯೇಸು ಕ್ರಿಸ್ತ ಹೇಳಿದ್ರೆ ಒಬ್ಬ ಸೋದರನ್ನ ನೋಡ್ಬಿಟ್ಟು ಚೀ ನೀಚ ತೂ ಅಂತಂದ್ಬಿಟ್ಟು ಕೋಪಗೊಳ್ಳೋರೆ ಏನ್ರಿ, ನೀವು ದೇವ್ರ ಕೋಪಕ್ಕೆ ಗುರಿ ಆಗ್ಬಿಡ್ತು ಅಂತ ಹೇಳ್ಬೇಕಾರೆ ಅವಾಗ ಏನು ಮೀನಿಂಗು, ನೀ ಮನೋಭಾವ ಇಂಪಾರ್ಟೆಂಟು, ಕೋಪಗೊಳ್ಬೋದು ಅಂತಂದ್ಬಿಟ್ಟು ನೀವು ಮಾಡ್ಕೊಂಬಿಡಿ. ಆಣೆ ಇಡೋದು ಇವರೆಲ್ಲ ಏನು ಮಾಡೋರು, ಮಾತ್ರ ಆಣೆ ಇಟ್ಬಿಡೋರು. ಓ ಯೆರೂಸಲೇಮ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನಾನು, ದೇವ್ರ ಆಲಯದ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಯೇಸು ಕ್ರಿಸ್ತ ಹೇಳ್ತಾರೆ ಆಣೆನೇ ಇಟ್ಬಾರ್ದು ಅಂತ ಹೇಳ್ತಾರೆ, ನೀ ಮಾತು ಹೆಂಗಿರ್ಬೇಕಂತ, ಹೌದು ಹೌದು ಇಲ್ಲ ಇಲ್ಲ ಇರ್ಬೇಕಂತ. ಅವಾಗ ಜನಗಳಿಗೆ ಏನಾಗೋದು ಅಂತಾರೆ, ಅರೆ ರೇ ಅಯ್ಯೋ ಏನಪ್ಪ ಯೇಸು ಕ್ರಿಸ್ತ ಇಷ್ಟು ಕ್ಲಿಯರಾಗಿ ಹೇಳ್ಕೊಡ್ತಾವ್ರೆ, ಅಂದರೆ ಅವ್ರ ಉಪದೇಶಗಳು ಏನಾಗಿತ್ತು, ತಪ್ಪಾಗಿತ್ತು, ಇವ್ರು ಹೇಳ್ಕೊಡೋದು ಬಹು ಸ್ಪಷ್ಟವಾಗಿತ್ತು ಅಲ್ವರ. ಅಲ್ಲೇ ಹೇಳ್ತಾರೆ ಡೈವರ್ಸ್ ಬಗ್ಗೆ ಹೇಳ್ತಾರೆ, ಯಾರೋ ಹೆಂಡತಿ ಇಷ್ಟ ಡೈವರ್ಸ್ ಕೊಪ್ಪಿಡಿ ಅಂತ ಮೋಸ ಹೇಳಿದ್ರು ಅಂತ ಹೇಳ್ತಾರೆ. ಅದು ಹೇಳ್ತೀನಿ ಕೇಳಿ ಏನ್ರಿ, ನೀವು ಆಧಾರದ ವಿಚಾರ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಟ್ಟರೆ ವಿಚಾರ ಮಾಡತ್ತಾರೆ ಲೆಕ್ಕ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಬಿಡಿಸಿ ಬಿಡಿಸಿ ಹೇಳ್ಬೇಕಾರೆ ಕಣ್ಗಳೇನಾಯ್ತು ಅವ್ರಿಗೆ, ತೆರೀತು, ಕಿವಿಗಳು ತೆರೆದಂತೆ ಆಯಿತು. ಈ ಅಧಿಕಾರ ವಾಕ್ಯದಲ್ಲಿರೋಂಥ ಅಧಿಕಾರ, ವಾಕ್ಯದ ಮೇಲೆ ಕ್ರಿಸ್ತನಿಗೆ ಏನಾಗುತ್ತೆ ಅಧಿಕಾರ ಆಯಿತು ಅಂತೀನಿ ಬಹು ಸ್ಪಷ್ಟವಾಗಿ ಕ್ಲಾರಿಟಿನ ಹೇಳ್ಕೊಡ್ಬೇಕಾರೆ ಇಸ್ರೇಲ್ ಜನಗಳಿಗೆ ಏನಾಗೋಯ್ತು, ಓ ಯೇಸು ಕ್ರಿಸ್ತನ ಉಪದೇಶ ಫರಿಸರ ಉಪದೇಶಕ್ಕೆ ಏನಾಗಿದೆ ವ್ಯತ್ಯಾಸ ಆಗಿದೆ. ಇದಕ್ಕೆ ಫರಿಸೇ ಸರಿಸರಿ ಏನು ಮಾಡಿದ್ರು, ಯೇಸು ಕ್ರಿಸ್ತ ಓಡಿಸ್ಬಿಟ್ರು, ಏಯ್ ಫಸ್ಟ್ ನೀವು ಜಾಗಲೇ ಮಾಡು, ಇಲ್ಲೇ ಇದ್ರೆ ಜನಗಳೆಲ್ಲ ನಿಂದೆ ಬಂದ್ಬಿಟ್ರು. ಯೇಸು ಕ್ರಿಸ್ತ ಮಾಡಿದ್ರು ನಗರದಿಂದ ಹೊರಗಡೆ ಹೊರಟ್ಬಿಟ್ರು. ಆ ಕಾಲದಂಥ ರಿಲಿಜಿಯಸ್ ಸಿಸ್ಟಮ್ನ ಬಿಟ್ಟು ಹೊರಗಡೆ ಹೋಗಿ ಯಾರು ವಾಕ್ಯ ಕೇಳಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಏನು ಮಾಡಿದ್ರು, ಅವ್ರಿಗೆ ಸಪ್ರೇಟಾಗಿ ಕರೆದ್ರು ಅಲ್ವರು. ಅದಕ್ಕೆ ಯೇಸು ಕ್ರಿಸ್ತು ಆ ಕಾಲದಂಥ ದೇವರ ಆಲಯಗಳಲ್ಲಿ ಉಪದೇಶ ಏನು ಮಾಡಲಿಲ್ಲ ಅವರು, ಅವರು ಮಾಡಲಿಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ, ಯೇಸು ಕ್ರಿಸ್ತ ಏನು ಹೇಳ್ತಾರೆ, ಹೊಸ ದ್ರಾಕ್ಷಿ ರಸನ ಹಳೆ ಬುದ್ಲಿ ಏನು ಮಾಡ್ಬಾರ್ದು, ಹಾಕ್ಬಾರ್ದು, ಹಾಕಿದ್ರೆ ಏನಾಯ್ತಾರೆ ಅದು ಒಡೆದೋಗ್ತದೆ ಅಲ್ವರ. ಹೊಸ ದ್ರಾಕ್ಷಿ ರಸನ ಹೊಸ ಬುದ್ಲಿಗೆ ಹಾಕ್ಬೇಕಾದ್ರು, ದ್ರಾಕ್ಷಿ ರಸನ ಏನು ಉಪದೇಶ, ಹೊಸ ಉಪದೇಶನ ಹೊಸ ಒಂದು ಏನ್ರಿ ಸಿಸ್ಟಮ್ ಏನು ಮಾಡಬೇಕು. ಈ ತೋಣಗೆ ಯಹೂದ್ಯರ ಸಿಸ್ಟಮ್ನಲ್ಲಿ ಯೇಸು ಕ್ರಿಸ್ತನ ಉಪದೇಶಗಳನ್ನ ಹಾಕ್ರೆ ಅದು ಆಯ್ತದ, ಹರಿದೋಯ್ತಾರೆ ಪಟ್ಟ ಅಂತ ಹೊಡೆದೋಗ್ಬಿಡ್ತಾರೆ. ಅದನ್ನು ಯೇಸು ಕ್ರಿಸ್ತ, ಅದಕ್ಕೆ ಯೇಸು ಕ್ರಿಸ್ತ ಏನ್ಬಿಟ್ರು ತನ್ನ ಒಂದು ಮಿನಿಸ್ಟ್ರಿನ ಏನು ಮಾಡಿದ್ರು ಅವರು ಆರಂಭ ಮಾಡಿ ಎಲ್ಲರದ್ದು ಮಾಡಿದ್ರು ಹೊರಗೆ ಹೊರಗಡೆ ಕರೆದ್ರು. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ನಗರದಿಂದ ಹೊರಗಡೆ ಬಂದು ಏನು ಮಾಡಿದ್ರು ಅವ್ರಿಗೆ ಆಹಾರ ಏನು ಮಾಡಿದ್ರು ಕೊಟ್ಟರು ಅಲ್ವರ. ಅದಕ್ಕೆ ಏನು ಕೊಟ್ಟರು ಆಹಾರ, ಯಾರಿಗೆ ಕೊಟ್ಟರು ಅಂತ ನೋಡ್ಬೇಕಾದ್ರೆ ಅಲ್ಲೇ ಅಂತಾರೆ, ಅಲ್ಲಿ ಬಂದವರಲ್ಲಿ ಯಾರಂತೆ, ಎಲ್ಲ ರೋಗಿಗಳು ಅದರ. ಯೇಸು ಕ್ರಿಸ್ತ ಮೊದಲನೇ ಬಾರಿ ಕೇಳಿ ಹೇಳೋಲ್ಲ, ಹಾಂ ಡಾಕ್ಟರ್ ಯಾರಿಗೆ ಬೇಕು, ರೋಗಿಗಳಿಗೆ ಬೇಕು ಅದರ. ಅದಕ್ಕೆ ಏನ್ರಿ ಎಲ್ಲ ಆರೋಗ್ಯವಾಗಿರೋಕ್ಕೆ ಡಾಕ್ಟರ್ ಬೇಕಾಗಿಲ್ಲಪ್ಪ, ಹಾಂ ಅದರ ರೋಗಿಗಳಿಗೇನು ಬೇಕು, ವೈದ್ಯರು ಬೇಕು. ಅದೇ ರೀತಿ ನಾನು ಬಂದಿರೋದು ಪಾಪಿಗಳನ್ನ ರಕ್ಷಿಸೋದಕ್ಕೆ ಹೊರತು ಪರಿಶುದ್ಧರನ್ನಲ್ಲ ಅಂತ ಹೇಳ್ತಾರೆ ಅಲ್ವರ. ಹಂಗಾದ್ರೆ ಯೇಸು ಕ್ರಿಸ್ತ ಎಲ್ಲ ಕಾಯಿಲೆಗಳನ್ನ ವಾಸಿ ಮಾಡಿದ್ರೆ ಮೊದಲನೇ ಬರುವಿಕೆಲಿ ಯಾರಿಗೆ ಏನು ಕಾಯಿಲೆ ಇತ್ತು, ಪಾಪದ ಕಾಯಿಲೆ ಐತೆ ನೋಡಿರ್ತೀರಿ. ಈ ಪಾಪದ ಕಾಯಿಲೆ ಏನು ಮಾಡಿದ್ರು ಅವರು ವಾಸಿ ಮಾಡಿದ್ರು. ಮಾರ್ಕ್ 2:17 ರೀ, ಮಾರ್ಕ 2:17. ಮಾರ್ಕ್ ಹೋದ್ರೆ ಯಾರು ಹೇಳ್ತಿದ್ರಿ, ಹಾಂ 2:17.
ಕ್ಷೇಮದಿಂದ ಇರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು.
ನೋಡ್ರ ಯೇಸು ಕ್ರಿಸ್ತ ಬಂದಿರ್ತೀನಿ ಯಾರನ್ನಪ್ಪ ಕಾಪಾಡಕ್ಕೆ, ಪಾಪಿಗಳನ್ನ ಕಾಪಾಡಕ್ಕೆ ಪರಿಶುದ್ಧವಾಗಿರೋ ಕಾಪಾಡೋದಕ್ಕ ಇವೆಲ್ಲ ಇವರು ಟಿಪ್ ಟಾಪ್ ಆಗಿ ಡಿಸೆಂಟ್ ಆಗಿ ಅಯ್ಯೋ ತುಂಬ ಪರಿಶುದ್ಧವಾಗಿದ್ದೀನಿ ಎಲ್ಲರಿಗೂ ಡಿಫ್ರೆಂಟ್ ಆಗಿದೆ ಅಂತ ಆ ಥರ ಟ್ರೀಟ್ಮೆಂಟ್ ಎಲ್ಲ ರೀ ಕ್ರಿಸ್ಟಲ್ಲಿ ಬಂದಿರೋದೆ ಅಂತಂದ್ರೆ ತುಂಬ ಕೀಳ್ಮಟ್ಟದಲ್ಲಿ ಬಿಟ್ಟರು. ಅದಕ್ಕೆ ನಗರದಿಂದ ಹೊರಗಡೆ ಇಂಥವ್ರು ಇದ್ರು, ಇಂಥವ್ರಿಗೆ ಏನು ಮಾಡಿದ್ರು ವಾಕ್ಯದಲ್ಲಿ ಯಾರಿಗೆ ಅಂಟ್ರೆ ಆಸಕ್ತಿ ಅವ್ರಿಗೆ ಮಾಡಿದ್ರು ವಾಕ್ಯನ ಆಹಾರನ ಕೊಟ್ಟರು. ಯಾವಾಗ ಕೊಟ್ಟರು ಅಂತ ನೋಡ್ತೀನಿ, ಸೂರ್ಯ ಮುಳುಗಂತ ಸಮಯದಲ್ಲಿ ಆಹಾರ ಕೊಟ್ಟಿದ್ದು ಅಲ್ವರ, ಸೂರ್ಯ ಉದಯ ಆಗ್ತದೆ ಬೆಳಗ್ಗೆ ಕೊಟ್ರ ಇಲ್ಲ ರೀ. ಅಂದ್ರೆ ಏನು ಯಹೂದ್ಯರ ಯುಗ ಏನಾಯ್ತು ಅಂತ್ಯ ಆಗ್ತಾ ಇತ್ತು, ಅವ್ರ ಮೇಲೆ ಸೂರ್ಯ ಏನಾಗ್ತಿತ್ತು ಅಸ್ತವಾಗ್ತಾ ಇತ್ತು, ದಿನ ಮುಗಿತಾ ಇತ್ತು, ಯಹೂದ್ಯರ ಕಾಲ ಮುಗಿತಾ ಇತ್ತು. ಆ ಟೈಮಲ್ಲಿ ಸುಗ್ಗಿ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಮಾಡಿದ್ರು ವಾಕ್ಯನ, ಅವ್ರು ಏನು ಮಾಡಿದ್ರು ಯೇಸುಕ್ರಿಸ್ತು ಕೊಟ್ಟರು ಅಲ್ಲರ. ಅದಕ್ಕೆ ವಾಕ್ಯಂಗ್ ಕೊಡ್ಬೇಕಾದ್ರೆ ಹೇಳ್ತಾರೆ ಯೇಸುಕ್ರಿಸ್ತು ಶಿಷ್ಯನಿಗೆ, ನೀವು ಹೋಗಿ ಏನು ಮಾಡಿ ಆಹಾರನ ತಗೊಂಬನ್ನಿ ಅಂತ ಹೇಳ್ತಾರೆ. ಅದರ ಹಂಗಾರೆ ಯೇಸುಕ್ರಿಸ್ತು ಯಾರ ಮುಖಾಂತರ ಆಹಾರ ಕೊಟ್ಟಿದ್ರೆ ಶಿಷ್ಯನಿಗಳ ಮುಖಾಂತರ ಅದರ ಮೊದಲ ಬರೋಕ್ಕೆ ಎಲ್ಲರಿಗೂ ಆಹಾರ ಕೊಟ್ಟಿದ್ದು ಯಾರ ಮುಖಾಂತರ? ಯೇಸುಕ್ರಿಸ್ತು ಶಿಷ್ಯನಿಗಳ ಮುಖಾಂತರ ಮಾಡಿದ್ರು. ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ನೀವು ಸುವಾರ್ತೆನ ಸಾರಿ ಶಿಷ್ಯನಿಗಳಿಗೆ ಡೌಟು, ಅಯ್ಯೋ ಸ್ವಾಮಿ ಇಷ್ಟು ಜನ ಇದ್ದಾರೆ ನಾವು ಆಹಾರ ಕೊಡೋಕ್ಕಾಗ್ತದ ಅಂತ ಅಂದ್ಬಿಟ್ಟು ಅಂದ್ರೆ ಅದಕ್ಕೆ ಯೇಸುಕ್ರಿಸ್ತು ಹೇಳ್ತಾರೆ ಅಯ್ಯೋ ಏನ್ರಿ ಅಷ್ಟು ನಂಬಿಕೆ ಇಲ್ವಾ ತಗೊಂಬನಿ ಅಂತ ಏನು ಮಾಡ್ತಾರೆ ಯೇಸುಕ್ರಿಸ್ತು ದೇವರಿಗೆ ಸ್ತೋತ್ರ ಪ್ರಾರ್ಥನೆ ಮಾಡೋದು ಏನು ಮಲ್ಟಿಪ್ಲೈ ಮಾಡ್ತಾರೆ. ಶಿಷ್ಯನ್ರಗಳಿಗೆ ಯೇಸುಕ್ರಿಸ್ತನ ಜೊತೆಗಿರಬೇಕಾದ್ರೆ ಪವಿತ್ರಾತ್ಮ ಬಿಡೋಕ್ಕಿಂತ ಮುಂಚೆ ಅವ್ರಿಗೇನಾಗಿತ್ತು ತುಂಬ ಸಂದೇಹಗಳಿತ್ತು, ತುಂಬ ಭಯ ಇತ್ತು. ಯಾವಾಗ ಪವಿತ್ರಾತ್ಮ ಬಂತು ಏನ್ರಿ ಲೋಕದ ಕಟ್ಟೆ ಕಡೆ ಅವ್ರು ಏನು ಮಾಡ್ತಾರೆ ಅವರು ಸುವಾರ್ತೆನ ಅವ್ರು ಸರಳರಾಗಿರ್ತಾರೆ ಅಲ್ವರ. ಸಂದೇಹ ಫಸ್ಟ್ ಇತ್ತು. ಯೇಸುಕ್ರಿಸ್ತು ಹೇಳ್ತಾರಲ್ಲ ನೀವು ಎಷ್ಟೋ ವಿಚಾರಗಳನ್ನ ನಾನು ಹೇಳೋದನ್ನ ಪವಿತ್ರಾತ್ಮ ಬಂದ್ಮೇಲೆ ನಿಮಗೇನು ಮಾಡ್ತಾರೆ ಅದು ಜ್ಞಾಪಕಕ್ಕೆ ತರ್ತದೆ ಅಂತ ಹೇಳ್ತಾರೆ ಅಲ್ವರ. ಅಂದ್ರೆ ಎಷ್ಟೋ ವಿಚಾರಗಳನ್ನ ದೇವರವ್ರಿಗೆ ಆನಂತರ ಏನು ಮಾಡೋರಿಗೆ ತಿಳಿಸ್ಕೊಟ್ರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಎಲ್ಲಪ್ಪ ಕೂತ್ಕೊಂಡು ಅವ್ರ ಆಹಾರ ತಿನ್ಬೇಕಾಗಿತ್ತು ಅಂದ್ರೆ ಹುಲ್ಲಿನ ಮೇಲೆ ಅಲ್ವರ. ಅದೇನು ಹುಲ್ಲು ಅಂತಂದ್ರೆ ತುಂಬಾ ದೀನವಾದ ಸ್ವಭಾವ, ಅವ್ರ ಪಾದದ ಹತ್ರ ಕೂತ್ಕೊಂಡು ಏನ್ ಮಾಡೋದು ವಾಕ್ಯನ ಕೇಳಂತದ್ದು. ಹಳೆ ಕಾಲದಲ್ಲಿ ಮೇಷ್ಟ್ರುಗಳೆಲ್ಲ ಪಾಠ ಮಾಡೋಕೆ ನಿಂತ್ಕೊಂಡು ಮಾಡೋರು, ಶಿಷ್ಯರುಗಳು ಏನ್ ಮಾಡೋದು ಚಾಪೆ ಮೇಲೆ ಕಡೆ ಕೂತ್ಕೊಂಡ್ರಲ್ಲ ಆ ಥರ ಯೇಸು ಕೃಷ್ಣನ ಉಪದೇಶ ಕೇಳಬೇಕು ಅಂದ್ರೆ ಮೊದಲೇ ಬರೋಕೆಲಿ ತುಂಬ ದೀನಭಾವದಿಂದ ತಗ್ಗಿಸ್ಕೊಂಡು ಆ ಕಾಲದಲ್ಲಿರೋಂಥ ಎಲ್ಲ ಸುಳ್ಳು ಸಂಸ್ಥೆಗಳನ್ನ ಬಿಟ್ಟು ನೆಲದ ಮೇಲೆ ಕೂತ್ಕೊಂಡು ಮಾಡಕ್ಕೆ ವಾಕ್ಯನ ಅವರು ಕೇಳಬೇಕಾಗಿತ್ತು ಅಲ್ವರ. ಅಂಥವ್ರಿಗೆ ಮಾತ್ರ ದೇವ್ರ ವಾಕ್ಯ ಏನಾಗೋದು ಪ್ರಯೋಜನ ಆಗೋದು. ಅದಕ್ಕೆ ಯೇಸು ಕೃಷ್ಣ ಎರಸಿನಲ್ಲಿ ಎಷ್ಟೋ ಜನಗಳಿದ್ದಾರೆ ಅಂತೀರಿ, ಎಲ್ಲ ರಕ್ಷಣೆ ಬಂದ್ಬಿಟ್ರ ಎಲ್ಲರಿಗೂ ಬಂದ್ಬಿಟ್ರೆ ರಕ್ಷಣೆಗೆ ಎಲ್ಲರ ಕಣ್ಗಳು ತೆರ್ಬಿಡ್ತಾ ಅಂತಂದ್ರೆ ಇಲ್ಲ ರೀ. ಎಷ್ಟು ಜನಗಳ ಕಣ್ಗಳು ತೆರೀತು, ಎಷ್ಟು ಜನ
ಇಲ್ಲ
ರಕ್ಷಣೆಗೆ ಬಂದರು ಅಂತಂದ್ರೆ ಸ್ವಲ್ಪ ಜನ ಮಾತ್ರ ರೀ ಅಲ್ವರ. ಅದನ್ನ ನೋಡ್ಬೇಕ್ರೆ ಏನ್ರಿ ಮಿಕ್ಕದವ್ರು ಎಲ್ಲಾರಿಗೂ ಕಣ್ಣು ಕುರುಡಾಯಿತು ಅಂತ ಅಪೊಸ್ತಲ ಕೃತ್ಯಗಳು ರೋಮಾಪುರದಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಯೇಸುಕ್ರಿಸ್ತು ದೇವರು ಸ್ತೋತ್ರ ಮಾಡಿ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ಯೇಸುಕ್ರಿಸ್ತು ದೇವ್ರೆ ನಿನ್ಗೆ ಸ್ತೋತ್ರ ಸಲ್ಲಿಸ್ತೀನಿ, ಯಾಕಪ್ಪ ಅಂದ್ರೆ ಈ ಎಲ್ಲಾ ರಹಸ್ಯಗಳನ್ನ ಅವರಿಂದ ಏನ್ ಮಾಡಿದ್ಯಾ ಮರೆ ಮಾಡಿದ್ಯಾ, ಆದ್ರೆ ಈ ಮಕ್ಕಳುಗಳಂತ ಅವ್ರಿಗೆ ಏನ್ ಮಾಡಿದ್ಯಾ ನೀನು ನೀನ್ ತಿಳಿಸ್ಕೊಟ್ಟಿದ್ಯಾ ಅಂತ ಹೇಳ್ತಾರೆ ಅಲ್ವರ. ಹಂಗಾರೆ ಫರಿಸಿಯ ಸದಸ್ಯರು ಯಾರು ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೋತಾರೋ ಅವರಿಂದ ಕಣ್ಣುಗಳನ್ನ ಮುಚ್ಚಿಬಿಟ್ಟು ಯಾರಿಗೆ ವಾಕ್ಯದಲ್ಲಿ ಆಸಕ್ತಿ ಏನ್ ಮಾಡೋದು ಅವ್ರಿಗೆ ಅವ್ರಿಗೆ ಕೊಡೋದಕ್ಕೆ ಮಾಡೋದ್ರಲ್ಲಿ ಅಲ್ಲಿ ಶುರು ಮಾಡಿದ್ರು ಅಲ್ವರ. ಸರಿ ಈ ಮೊದಲನೇ ಸರ್ತಿ ಅದ್ಭುತ ಮಾಡ್ಬೇಕು ಏನ್ ಮಾಡ್ತಾರೆ ಬ್ಯಾಲೆನ್ಸ್ ಬುಟ್ಟಿ ತಗೊಂಬರ್ತಾರೆ ನೋಡ್ತೀರಿ ಅಲ್ವರ. ಅಂದ್ರೆ ಬ್ಯಾಲೆನ್ಸ್ ಇತ್ತು ಎಷ್ಟು, 5 ರೊಟ್ಟಿ 2 ಮೀನು ಕೊಡ್ಬೇಕಾದ್ರೆ ಬ್ಯಾಲೆನ್ಸ್ ಎಷ್ಟು ಪಡೀತು ಅಂದ್ರೆ 12
12
ಗೋಟ.
ಗೋತ್ರಗಳು
ಯಾಕೆ 12 ಇದು ನೋಡೋಣ ಲಾಸ್ಟಲ್ಲಿ 12
12 ಗೋತ್ರ 12 12
12
ಕುಲಗಳು
12
ಗೋತ್ರಗಳು
ಗುಲಾಗಲ್ ಓಕೆ ಗುಡ್ ವೆರಿ ಗುಡ್ ನೋಡೋಣ ಎಂಡಲ್ಲಿ ಅಲ್ವರ. ಸೋಡ್ಬೇಕಾರೆ ಏನ್ರಿ 12 12 ಇತ್ತು ಅಂತ 12 ರೊಳಗಡೆ ಏನಿತ್ತು ರೊಟ್ಟಿ ಇತ್ತಂತೆ. 12 ಮುಖಾಂತರ ರೊಟ್ಟಿ ಏನು ಮಾಡಿದ್ದು ಕೊಟ್ಟಿದ್ದು ಅಂದ್ರೆ 5,000 ಜನ ಗಂಡಸರು ತಿಂದರಂತೆ. ಯಾಕಪ್ಪ ಹೆಂಗಸರನ್ನ ಮತ್ತೆ ಮಕ್ಕಳನ್ನ ಎಣಿಕೆಗೆ ತೊಗೊಂಡಿಲ್ಲ ಲಾಸ್ಟ್ ನೋಡೋಣ. ಯಾಕಂದ್ರೆ ಇದು ಮೊದಲನೇ ಒಂದು ಸುಗ್ಗಿ ಅದರ ಯಹೂದಿ ಸುಗ್ಗಿ ನಡೆದಂತ ಅರ್ಥ. ಸರಿ ಇವಾಗ ಎರಡನೇ ಸತಿ ಏನ್ ಮಾಡ್ತಾರೆ ಭೋಜನ ಕೊಡ್ತಾರೆ ಅದನ್ನ ಓದಿದ್ರಿ ಅದರ. ಈ ಎರಡನೇ ಸತಿ ಭೋಜನ ಕೊಟ್ಟಿದ್ದು ಏನಪ್ಪ ನೋಡ್ತದೆ ಅಂದ್ರೆ ಸುವಾರ್ತೆ ಯುಗದ ಅಂತ್ಯದಲ್ಲಿ ನಡೆಯುವಂತ ಸುಗ್ಗಿ ಅದರ. ನೋಡಿ ಮೊದಲನೇ ಸತಿ ಭೋಜನ ಕೊಡ್ಬೇಕು ಹುಲ್ಮೆ ಕೂತ್ಕೊಂಡ್ರು, ಎರಡನೇ ಸತಿ ಭೋಜನ ಮಾಡ್ಬೇಕು ಎಲ್ಲಿ ಕೂತ್ಕೊಂತ ಅಂತಾರೆ ದೇವರು ಕ್ರಿಸ್ತನ ಎಲ್ಲಿದ್ರಂತೆ
ಬೆಟ್ಟದ ಮೇಲೆ
ಬೆಟ್ಟದ ಮೇಲೆ ವೆರಿ ಗುಡ್ ಅದರ. ಅಂಗಡಿ ಏನ್ರಿ ಬೆಟ್ಟ ಅಂದ್ರೆ ಯಾವುದು ಬೆಟ್ಟ ಅಂದ್ರೆ ಬೈಬಲಲ್ಲಿ ಅರ್ಥ ಏನು? ದಾನಿಯೇಲ್ 2ನೇ ಅಧ್ಯಾಯ ಪಾಠ ಜ್ಞಾಪನ ಇದೆಯಾ? ದೊಡ್ಡ ಶಿಲೆ ಇತ್ತು, ದೂರದಿಂದ ಬಿಟ್ಟ ಒಂದು ಒಂದು ಬಂಡೆ ಬಂತು, ಆ ಪಾದ ಬಾ ಕುಡಿತು ಪುಡಿ ಪುಡಿ ಮಾಡಿಬಿಡ್ತು. ಆ ಒಡೆದಿರೋಂತ ಬಂಡೆ ಕಲ್ಲು ಏನಾಯ್ತಂತೆ ದೊಡ್ಡದಾಗೆ ಬೆಳಕಿ ಶುರು ಆಯಿತು, ದೊಡ್ಡ ಪರ್ವತ ಆಗ್ಬಿಡ್ತು, ಭೂಲೋಕನೆಲ್ಲ ಏನು ಮಾಡ್ಬಿಡ್ತು ಆವರಿಸ್ಕೊಂಬಿಡ್ತು. ಹಂಗಾರೆ ಏನ್ರಿ ಅಲ್ಲಿ ಬೆಟ್ಟ ಅಂದ್ರೆ ಏನರ್ಥ?
ಬಿಡಿ
ನೋಡ್ರ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಮರ್ತಾ ಹೋಗ್ಬಿಡಿದ್ರ. ಯೇಸು ಕ್ರಿಸ್ತು ಎರಡನೇ ಬುರಿಕೆಲಿ ಬರೋದು ಏನಕ್ಕೆ, ಏನಕ್ಕೆ ಬರ್ತಾರೆ ಭೂಲೋಕಕ್ಕೆ ಅವರು ಎರಡನೇ ಬುರಿಕೆಯಲ್ಲಿ ಏನು ಸ್ಥಾಪನೆ ಮಾಡ್ತಾರೆ ಭೂಲೋಕದಲ್ಲಿ ಅವರು?
ರಾಜ್ಯವನ್ನು ಸ್ಥಾಪನೆ
ರಾಜ್ಯ.
ಮಾಡು ರಾಜ್ಯ.
ವೆರಿ ಗುಡ್ ಅಲ್ವರ. ಬೆಟ್ಟ ಅಂತಂದ್ರೆ ದೇವ್ರ ರಾಜ್ಯ. ಮೊದಲನೇ ಬರ್ಬೇಕಲ್ಲಿ ಯೇಸು ಕ್ರಿಸ್ತು ಹೆಂಗೆ ಅವ್ರ ಪ್ರಸನ್ನತೆ ಇತ್ತೋ ಆಲ್ರೆಡಿ ಯೇಸುಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಅವ್ರು ಬಂದು ಬೆಟ್ಟದ ಮೇಲೆ ಕೂತವ್ರೆ, ರಾಜ್ಯದಲ್ಲಿ ಕೂತ್ಕೊಂಡಿದ್ದಾರೆ, ರಾಜ್ಯಾಧಿಕಾರನ ವಹಿಸ್ಕೊಂಡು ಆಡಳಿತ ಮಾಡ್ತಿದ್ದಾರೆ. ಈ ಬೆಟ್ಟದ ಮೇಲೇನೆ ಯಾರು ದೇವ್ರ ಮಕ್ಕಳು ಇಂಟ್ರೆಸ್ಟ್ ಆಗಿದ್ದಾರೋ ಅವ್ರಿಗೇನು ಮಾಡ್ತಾರೆ, ಆಹಾರನ ಕೊಡ್ತಾರೆ. ಸರಿ, ಯಾರಿಗಪ್ಪ ಕೊಡ್ತಾರೆ, ಯಾರಿಗಪ್ಪ ಕೊಡ್ತಾರೆ ಅಂದರೆ, ನಗರನ ಬಿಟ್ಟು ಯಾರು ಹೊರಗಡೆ ಬರೋಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೇನು ಮಾಡೋದು, ಆಹಾರನ ಕೊಡೋದು. ನಗರ ಅಂತಾನೇನು ಕಳೆದು ಬರೋದು ನೋಡಲ್ಲ, ಬಿದ್ದಳು ಬಿದ್ದಳು ಬಾಬಿಲೋನ್ ಅಂತ ಮಹಾನಗರಿ, ಅದರ ಬಾಬಿಲೋನ್ ಏನು
ಪಾಪ
ಅಯ್ಯೋ, ಬಾಬಿಲೋನ್ ಅಂತ ಅಷ್ಟು ಡೀಟೇಲ್ ಆಗಿ ಪಟ ತೊಗೊಂಡ್ರು ಬಾಬಿಲೋನ್ ಅವರು ಪಾಪ ಅಂತಂತೀರಾ? ಹಾಂ, ನಾವು ಬಾಬಿಲೋನ್ ಪಟ ನೋಡಿದ್ರೆ ಇಲ್ವಾ? ಬಾಬಿಲೋನ್ ಅಂತಂದ್ರೆ ಯಾವ ಸಂಸ್ಥೆ ಅದು?
ಸಭೆ 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 ಪಾಸ್
ಹಾಂ, ಯಾವ ಸಭೆ? ಯಾವ ಸಭೆ? ಬಾಬಿಲೋನ್ ಅಂದ್ರೆ ಸಭೆ,
ಈಗ
ಕರೆಕ್ಟ್. ಯಾವ
ಅಷ್ಟೇ
ಸಭೆ?
ಈ ಲೋಕದಲ್ಲಿರುವ ಸಭೆ
ಹಾ, ಸುಳ್ಳು ಸಭೆನಾ ಸತ್ಯ ಸಭೆನಾ?
ಸುಳ್ಳು ಸಭೆ
ಹಾ, ಸುಳ್ಳು ಸಭೆಗಳು ನೋಡ್ರ. ಅದಕ್ಕೆ ಹೇಳ್ತಲ್ಲ, ಹಾ, ಬಾಬೇಲ್ ಅಂತ ಮಹಾನಗರಿ ಬಿದ್ದಳು, ಅಳಿನ ಮುಟ್ಟಳಂತೆ. ಪ್ರಕಟಣೆ 12:18 ಓದಿ ನೋಡ್ರಿ ದಯವಿಟ್ಟು, ಪ್ರಕಟಣೆ ಹದಿನೆಂಟು.
ಭೂಮಿಯ
ಹಾ,
ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು. ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಳು.
ನೋಡ್ರ, ದೆವ್ವಗಳ ವಾಸಸ್ಥಾನವು ನೋಡ್ರ ಹೆಂಗಾಯ್ತಪ್ಪ. ಹಾ, ಎಲ್ಲ ಇರೋದು ದೆವ್ವಗಳೇ, ಅಶುದ್ಧ ಆತ್ಮಗಳಿಗೆ ಆಶ್ರಯ, ಪವಿತ್ರಾತ್ಮ ಐತಾ? ನಾ ಬರೀ ದೆವ್ವ ಓಡಿಸೋದೇ ಕೆಲಸಗಳು ಹೊರತು ಅಷ್ಟೇ, ಅದ್ಭುತಗಳು ಮಾಡೋದು ಅಲ್ವರ ವಾಕ್ಯ? ವಾಕ್ಯನೇ ಇಲ್ಲ ರೀ ಅಲ್ವರ. ಅಶುದ್ಧ ಆತ್ಮಗಳ ಆಶ್ರಯವು ಅಪವಿತ್ರವಾಗಿರುವಂಥ, ಅಸಹ್ಯವಾಗಿರುವಂಥ ಸಕಲ ವಿಧವಾದಂಥ ಪಕ್ಷಿಗಳಿಗೆ, ಎಲ್ಲ ಸೇತಾನ್ ಇನ್ಫ್ಲೂಯೆನ್ಸು ಏಜೆನ್ಸಿ ಎಲ್ಲ ಎಲ್ಲಿದೆ ಅಂತಂದರೆ ಪಕ್ಷಿಗಳ ಥರ ಅಲ್ಲೇ ಗೂಡ್ಕೊಂಡ್ಬಿಡುತ್ತೆ, ಆಶ್ರಯವಾಗಿದೆ ಅದರ. ಅದಕ್ಕೆ ಹೇಳ್ದಿರೋ ಹೇಳ್ತಾರೆ, ಬಿದ್ದಳು ಬಿದ್ದಳು ಬಾಬೆಲೆ ತ ಮಹಾನಗರಿ ಬಿದ್ದಳು, ಅವಳನ್ನ ಬಿಟ್ಟು ಏನು ಮಾಡಿ ನೀವು ಹೊರಗಡೆ ಬನ್ನಿರಿ ಅದರ. ದೇವ್ರ ಮಕ್ಕಳಿಗೆ ಏನು ಹೇಳ್ತಾರೆ, ನೋಡಪ್ಪ ಆಹಾರ ಬೇಕಾ, ಬಾಬಿಲೋನ ಬಿಟ್ಟೇ ಮಾಡಬೇಕು ಹೊರಗಡೆ ಬರಬೇಕು, ಅದರ ಸುಳ್ಳು ಸಭೆಗಳನ್ನ ಬಿಟ್ಟೇ ಮಾಡಬೇಕು ಹೊರಗಡೆ ಬರಬೇಕು ಅಲ್ವರ. ಅದಕ್ಕೆ ನೋಡಿ ಪ್ರಕಟಣೆ 17:5 ಓದಿ.
ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು.
ನೋಡ್ರ, ಗುಣಾರ್ಥವುಳ್ಳ ಅಂತ ಹೆಸರು ಬರ್ತಿಂತೆ ಭೂಮಿಲಿರುವಂತ ಜಾರ ಸ್ತ್ರೀಗಳಿಗೆಲ್ಲ ತಾಯಿ. ತಾಯಿ ಅಂದ್ರೆ ಮಗಳಿದ್ದಾರೆ ಅಂತ ಅರ್ಥ ಅದರ. ತಾಯಿ ತಕ್ಕಂತೆ ಮಗಳು ಅಂತ ಗಾದೆ ಕೇಳಿದ್ರ ಈ ತರ ಅದರ. ಅಂದ್ರೆ ರೋಮನ್ ಸಿಸ್ಟಮ್ ತಾಯಿ, ಈ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಎಲ್ಲ ಅವ್ರ ಮಗಳು ರೀ ಅದರ. ಅದಕ್ಕೆ ತಾಯಿ ತಕ್ಕಂತೆ ಮಕ್ಕಳು ಅಂತಂದ್ರೆ ರೋಮನ್ ಕ್ಯಾಥಲಿಕ್ ತಕ್ಕಂತೆ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್, ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ, ಒಂದೇ ವ್ಯತ್ಯಾಸ ವಿಗ್ರಹಾರಾಧನೆ ಮಾಡಲ್ಲ, ಇವ್ರು ಮಾಡ್ತಾರೆ ಅಷ್ಟೇ, ಅದೇ ಬಿಟ್ಟರೆ ಇನ್ನೇನೊಂದು ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್. ಅದಕ್ಕೆ ಅವಳನ್ನು ಬಿಟ್ಟು ಏನು ಮಾಡಿ ನೀವು ಹೊರಗೆ ಬನ್ನಿರಿ ಅಂತ ಹೇಳ್ತಾರೆ. ಈ ಒಂದು ನಗರನ ಬಿಟ್ಬಿಟ್ಟು ಯಾವ ದೇವ್ರ ಮಕ್ಕಳು ಆಸಕ್ತಿನ ವಾಕ್ಯನ ಕೇಳಕ್ಕೆ ಬರ್ತಾರೋ ಅವ್ರಿಗೆ ಕ್ರಿಸ್ತನು ಬೆಟ್ಟದಲ್ಲಿ ಏನು ಕೊಡೋದು ಇವಾಗ, ಆಹಾರನೇ ಮಾಡೋದು ಅಲ್ಲಿ ಕೊಡೋದು ಅಲ್ಲರ. ನೋಡಿ ಇವಾಗ ಅಲ್ಲಿ ಏನು ಮಾಡಿದ್ರು, ಮೊದಲನೇ ಸತಿಗೆ ಕಾಯಿಲೆಗಳೇನು ಮಾಡೋದು ಅಲ್ಲಿ ವಾಸಿ ಮಾಡಿದ್ರು ಅಲ್ಲರ. ಇಲ್ಲಿ ಎರಡನೇ ಸತಿ ಕಾಯಿಲೆಗಳನ್ನ ಹೆಂಗೆ ವಾಸಿ ಮಾಡ್ತಾರೆ ಡೀಟೇಲಾಗಿ ಹೇಳ್ತಾರೆ. ಏನಾಗಿದಾರಂತೆ, ಕುಂಟರು ಕುರುಡರು ಕೈ ಕಾಲು ನೆಟ್ಟಿಗಿಲ್ಲದವರು ಅದರ. ಯಾಕೆ ಹಿಂಗೆ ಹೇಳಿದ್ರು, ಯಾಕೆ ಫಸ್ಟ್ ಟೈಮ್ ಹೇಳಲಿಲ್ಲ, ಸುಮ್ಮನೆ ಎಲ್ಲ ಥರ ರೋಗಗಳು ಅಂತ ಹೇಳ್ಬೋಯ್ತಲ್ಲ, ಯಾಕೆ ಪರ್ಟಿಕ್ಯುಲರ್ಗೆ ಕೈ ಕಾಲು ನೆಟ್ಟಿಗಿಲ್ಲ ಕುಂಟರು ಕುರುಡರು ಅಂತ ಹೇಳ್ತಾರೆ ಯಾಕೆ ಗೊತ್ತಾ? ಯೇಸು ಕ್ರಿಸ್ತು ಎರಡನೇ ಬರಿಕೆ ಬರಬೇಕಾದ್ರೆ ಸಭೆಯ ಗತಿ ಹೇಗಿದೆ ಗೊತ್ತಾ, ಲೋಕತಂತ್ರ ಸಭೆಗಳ ಗತಿ ಇರದೇ ಹಿಂಗೆ,
ಕುಂಟರಾಗಿದ್ದಾರೆ
ಕುಂಟರು
ಕುಂಟರಾಗಿದ್ದಾರೆ
ಅಲ್ವರ, ಕುಂಟರು ಕುಂಟರು.
ಇಲ್ಲ
ಫಸ್ಟ್ ಆಫ್ ಆಲ್ ಬೈಬಲ್ ಓದ್ತಾರೆ, ಬೈಬಲ್ ಅದು ಏನೂ ಅರ್ಥ ಆಗಲ್ಲ ಅವ್ರಿಗೆ ಅದರ. ಕುಂಟರು ದೇವ್ರ ವಾಕ್ಯದಲ್ಲಿ, ದೇವ್ರ ವಾಕ್ಯದ ಪಕ್ಕ ನಡೆಯಪ್ಪ ಅಂತಂದ್ರೆ ಈ ಪಾಸ್ಟ್ಗಳಲ್ಲಿ ಕೊಟ್ಟ ಪಕ್ಕ ಏನು ಮಾಡೋದಲ್ಲಿ ನಡೀತಾ ಕೂತ್ಕೊಳೋದು ಅಲ್ಲರ. ವಾಕ್ಯಕ್ಕೆ ವಿರುದ್ಧವಾಗಿ ಪರವಾಗಿಲ್ಲ, ಅಯ್ಯೋ ಸ್ವಲ್ಪ ಬದಲದು ಅಡ್ಜಸ್ಟ್ ಮಾಡ್ಕೊಂಡು ಎಂಬುದು ಪರವಾಗಿಲ್ಲ ಅದರ. ತಾತನ ಕಾಲದಲ್ಲಿ ಹಾಕಿದ ಆಲ್ ಮರ ಅಂತ ಹೇಳ್ತಾರಲ್ಲ ಅದರ, ಅವ್ರೇನೋ ಹೇಳ್ಕೊಬಿಟ್ರೆ ಅದ್ರ ಪ್ರಕಾರ ಏನು ಮಾಡೋದು, ಸುಮ್ಮನೆ ಅಯ್ಯೋ ನಡೀತಾ ಇರೋದು ಅಲ್ವರ. ಊಜನ್ ಕತೆ ಕೇಳಿದ್ರಲ್ಲ ಅಲ್ವರ, ಏನ್ರಿ ಸ್ವಲ್ಪ ಮಿಸ್ಟೇಕ್ ಆದ್ರೂ ಸರಿ, ಚಿಕ್ಕದಾದ್ರೂ ಸರಿ, ದೊಡ್ಡದಾದ್ರೂ ಸರಿ, ಮಿಸ್ಟೇಕ್ ಮಿಸ್ಟೇಕೆ, ಯಹೋವನ ದೃಷ್ಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ ರೀ. ಚಿಕ್ಕದಾದ್ರೂ ಪಾಪನೇ, ದೊಡ್ಡದಾದ್ರೂ ಪಾಪನೇ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ ಏನ್ರಿ, ಇದು ದೇವ್ರ ಲೆಕ್ಕಕ್ಕೆ ಏನಾಗಲ್ಲ, ಬರೋದೇ ಇಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ಏನ್ರಿ ಏನ್ರಿ ಪಾಪಗಳು, ಕೈ ಕಾಲು ನೆಟ್ಟಿಗೆ ಏನಾಗಿಲ್ಲ, ಇಲ್ಲ ರೋಗಗಳೇನಾಗ್ಬಿಟ್ಟಿದೆ, ತುಂಬ್ಕೊಂಡ್ಬಿಟ್ಟಿದೆ, ಕಣ್ಣೇನಾಗಿಲ್ಲ, ಕಾಣಿಸ್ತಿಲ್ಲ, ಕುರುಡ್ರು ಅವರ ವಾಕ್ಯನ ಓದ್ತಾರೆ ಓದ್ತಾರೆ. ಎಷ್ಟು ಸತಿ ಓದಿದ್ರೆ ಬಂದರು ಅಂತಂದ್ರೆ, ಬದವ್ರು 3 ಸತಿ ಓದಿನಿ ಬೈಬಲು, 4 ಸತಿ ಓದಿನಿ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡು ಅಂತಂದ್ರೆ ಏನಂತ ಬಿಕ್ಕಿ 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 ಅಂತ ಯೋಚನೆ ಮಾಡ್ತಾರೆ. ಅಲ್ವರ ಯಾಕೆ ಕಣ್ಣೇನಾಗ್ತಿಲ್ಲ, ಕಾಣಿಸಲ್ಲ, ಎಷ್ಟು ವಾಕ್ಯ ಹೇಳ್ಕೊಟ್ರು ಸರಿ ವಾಕ್ಯ ಏನಾಗ್ತಿಲ್ಲ ಅಲ್ಲಿ ಒಳಗಡೆ ಕಿವಿಯಲ್ಲಿ ಅವ್ರಿಗೆ ಹೋಗ್ತಲ್ಲ, ಹೃದಯದಲ್ಲಿ ಏನಾಗ್ತಿಲ್ಲ, ವಾಕ್ಯ ಬೇರೂರಿ ನಿಲ್ತಾ ಇಲ್ಲ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರ್ಗಳೇ, ಇಂಥವ್ರಿಗೆ ಏನು ಮಾಡೋದು, ಯೇಸು ಕ್ರಿಸ್ತು ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರು ನಗರನ ಬಿಟ್ಟು ಹೊರಗಡೆ ಬರ್ತಾರೋ, ಇಂಥ ಕುಂಟ್ರು ಕುಡ್ರು ಇವತ್ತು ಎಷ್ಟೋ ಜನ ಇದಾರೆ ಕ್ರೈಸ್ತರುಗಳು ಅಲ್ವರ, ಎಲ್ಲ ಏನಾಗೋರೆ ಕೈ ಕಾಲು ಇಟ್ಟಿಗಿಲ್ದರು, ಆದರೆ ವಾಸಿ ಆಗಬೇಕು ಅಂತೇನಿದೆ ಅವ್ರಿಗೆ ಆಸೆ ಇದೆ, ವಾಕ್ಯದ ಪ್ರಕಾರ ಬಾಳ್ಬೇಕು, ನಾನು ಚೆನ್ನಾಗಿರ್ಬೇಕು ದೇವ್ರಿಗೆ ಬಾಳ್ಬೇಕು ಅಂತ ಯಾರಿಗೆ ಅಂತ ಆಸೆ ಇದೆಯೋ ಅವ್ರಿಗೆ ಏನು ಮಾಡ್ತಾರೆ, ಬೆಟ್ಟಿ ಮೇಲೆ ಬನ್ನಿ ಅಂತ ಹೇಳ್ತಾರೆ, ರಾಜ್ಯದಲ್ಲಿ ಬನ್ನಿ ಕ್ರಿಸ್ತನೊಂದಿಗೆ ನಿಮ್ಮ ಮುಂದೆ ಕೂತ್ಕೊಳ್ಳಿ ಅಂತಂದು ಅವ್ರಿಗೆ, ಅಂಥವ್ರಿಗೆ ಏನು ಮಾಡೋದು ಇವಾಗ ಆಹಾರನ ಅಲ್ಲಿ ಕೊಡೋದು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಏನು ಮಾಡಿದ್ರೆ ಏನ್ರಿ, ಇವಾಗ ನಾವೆಲ್ಲಪ್ಪ ಇದ್ದೀರಿ ಆತನ ರಾಜ್ಯದಲ್ಲಿ ಏನು ಮಾಡ್ತಾ ಇದ್ರಿ ಇದ್ರಿ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡಿದ್ರು, ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡಿ ಏನು ಮಾಡೋದಂತೆ, ರೊಟ್ಟಿನ ಮುರಿದಿ ಅಲ್ಲೇ ಕೊಟ್ಟರು ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ಹಾಂ ನೋಡಿ ಹಂಚಿದ್ರು, ಯೋಚನೆ ಮಾಡಿರ್ತೀನಿ ಇಲ್ಲಿ ಯೇಸು ಕ್ರಿಸ್ತ ಹೇಳ್ಬೇಕ್ರೆ ಹಾಂ ಏನ್ರಿ ಹಾಂ ನೀವೇ ತಗೊಂಬಂದು ಅಂತ ಹೇಳಿಲ್ಲ, ನಿಮ್ಮ ಹತ್ರ ಎಷ್ಟಿದೆ ಆಲ್ರೆಡಿ, ಆಲ್ರೆಡಿ ಎಷ್ಟಿದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ ಅಂದರೆ, ಆಲ್ರೆಡಿ ಇವ್ರ ಹತ್ರ ಇತ್ತು ಇದನ್ನ ತಗೊಂಬನಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಇದನ್ನ ಏನು ಮಾಡ್ತಾರೆ ತಿರ್ಗಾ ಆನ್ಸರ್ ಅದೇನು ಅಂತ ಲಾಸ್ಟ್ ನೋಡೋಣ ಅರ್ಥ ಅಲ್ವರ. ಅದೇ ನೋಡ್ಬೇಕಾದ್ರೆ ದೇವ್ರಿಗೆ ಸ್ತೋತ್ರ ಮಾಡಿ ಏನು ಮಾಡ್ತಾರೆ ಕೊಡ್ತಾರೆ, ಯೋಚನೆ ಮಾಡಿರ್ತೀನಿ ಇವಾಗ ಎಷ್ಟು ದಿನದಿಂದ ನೀವು ಏನು ಮಾಡ್ತಾರೆ ವಾಕ್ಯನ ಕೇಳ್ತಾ ಇದ್ದಾರೆ, ರ್ಯಾನ್ಸಮ್ ಇಡೀ ಲೋಕ ಜನಗಳಿಗೆ ಏನಿದೆ, ರಕ್ಷಣೆ ಇದೆ, ಪರಲೋಕ ರಕ್ಷಣೆ ಇದೆ, ಭೂಲೋಕ ರಕ್ಷಣೆ, ಇದು ಸಂತೋಷ ತರ್ತಾರ ಇಲ್ಲೋ, ಸಂತೋಷ ತರ ಅಂತದ್ದು ಯೋಚನೆ ಮಾಡಿದ್ರಿ. ನಾವು ಮಾತ್ರ ರಕ್ಷಣೆ ಇಲ್ಲಪ್ಪ, ನಮ್ಮ ಅಕ್ಕಪಕ್ಕದ ಮನೆಯವರಂತ ಹಿಂದೂಸು ಮುಸ್ಲಿಮ್ಸು ಸಿಖ್ಖು ಜೈನ್ ಇವ್ರಿಗೆಲ್ಲರಿಗೂ ರಕ್ಷಣೆ ಕೊಟ್ಟರೆ ಅಂತಂದ್ರೆ ನಮ್ಗೇನ್ರಿ ಸಂತೋಷ ಆಗ್ಬೇಕು, ನಾವು ಹೇಳ್ದನೆ ಕೇಳಬೇಕು, ಇವಾಗ ಹೇಳ್ದನೆ ಕೇಳಬೇಕು ಅಂತ ಇದೆಯಾ ಇವನ? ಅದೇ ಹೇಳಿದ್ದು ನಾನು ಹೇಳ್ದಂಗೆ ಕೇಳ್ಬೇಕು ದೇವ್ರೆ, ಇಲ್ಲ ನೀನೇವೇ ನಾಶ ಆಗ್ಬೇಕು, ನಾಶ ಆಗ್ಬೇಕು ನನಗೆ ಗೊತ್ತಿಲ್ಲ ಅಷ್ಟೇ, ನಿನ್ನ ಪ್ಲಾನ್ ಹಂಗೆಲ್ಲ ಬೇಕಾದ್ರೆ ಹೋಗಿ ಕೊಪ್ಪಸ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ಅದರ ದೇವ್ರು ಏನ್ ಮಾಡ್ತಾರೆ, ಏ ಬಿಡಪ್ಪ ಅವ್ರ ಮಾನಸಾಂತರ ಅಂತ ಇದ್ರೆ ನಿನಗ್ಯಾಕೆ ನೀನು ಚಿಂತೆ ಮಾಡ್ಕೋತೀಯ ಅಂತಂದ್ಬಿಟ್ಟು ಒಂದ್ ಸೋರೆ ಗಿಡ ಬರ್ತದೆ ಅದರ ಅದಾಗ ಅದೇ ಬೆಳಿತಾ ಒಣಗೋಗ್ಬಿಡ್ತಾರೆ, ಏನ್ ಟೆನ್ಷನ್ ಆಗ್ಬಿಡ್ತಾನೆ ನೋವಾ ಜೋನ ಅಂದ್ರ. ಅವಾಗ ಹೇಳ್ತಾರೆ ಏನಪ್ಪ ನೀನು ಬಿತ್ತನೆ ಮಾಡಿಲ್ಲ, ನೀನು ಉಳುಮೆ ಮಾಡಿಲ್ಲ, ಅದಕ್ಕೆ ನೀರು ಹಾಕಿಲ್ಲ ಅಂತ, ಅದಾಗಿ ಅದೇ ಬೆಳಿತಾ ಒಣಗೋಗ್ಬಿಡ್ತು, ಅದ್ರ ಮೇಲೆ ನಿಂಗೆ ಇಷ್ಟು ಕೋಪ ಅಂತಂದ್ರೆ ಎಷ್ಟೋ ಜನಗಳವ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ, ಪಾಪ ದನ ಕುರಿಗಳ ಬಗ್ಗೆ ಇದೆ ಅವ್ರಿಗೇನು ಗೊತ್ತಿಲ್ಲ, ಅವ್ರು ನನ್ನ ಕಾಪಾಡಬೇಡ ಅಂತ ಹೇಳ್ತಾರೆ. ನಮ್ಮಲ್ಲಿ ಕರುಣೆ ಏನಾಗಿರ್ಬೇಕು ಇರ್ಬೇಕ್ರಿ, ಯೋಚನೆ ಮಾಡಿ ರ್ಯಾನ್ಸಮ್ ನಮಗೆ ಸಂತೋಷ ತರ್ತಾರಲ್ಲ ತರ್ತದೆ, ದಾನಿಯಲ್ ದೇವರಾಜ್ಯ ಭೂಲೋಕದಲ್ಲಿ ಏನಾಗ್ತದೆ ಬರ್ತಾರೆ, ಸಂತೋಷ ತರ್ತಾರಲ್ಲ ಎಸ್ ತರ್ತದೆ, ಆತ್ಮ ಆತ್ಮ ಏನಾಗ್ತದೆ ಸಾಯ್ತದೆ ಮನುಷ್ಯ ಸತ್ಮ ಅಷ್ಟೇ ಅವ್ನ ಗತಿ ರೀ, ಅವನು ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಅಂತರ್ ಪಿಶಾಚಿಯಲ್ಲಿ ಇರ್ತಾನೆ ಅಲ್ವರ, ಏನ್ರಿ ಪಿಶಾಚಿಯಾಗಿ ತಿರುಗ್ತಾ ಇರ್ತಾನೆ, ಆತ್ಮಕ್ಕೆ ಶಾಂತಿ ಇಲ್ದಿರ ಒದ್ದಾಡ್ತಾ ಇರ್ತಾನೆ, ಇವೆಲ್ಲ ಯಾವ ಕಟಕತೆಗಳು ಬೈಬಲ್ನ ಇಲ್ಲ ರೀ, ನರ್ಕ ನರ್ಕಬಿಟ್ಟು ವೇದನೆ ಸ್ಥಳ ಅಂತ ಐತೆ ಬೈಬಲಲ್ಲಿ, ಏನ್ರಿ ಎಂಥ ರಿಲೀಫ್ ರೀ ಮೈಂಡ್ ಯೋಚನೆ ಮಾಡೈತ್ರಿ, ಮನಸ್ಸಿಗೆ ಎಷ್ಟು ಸಮಾಧಾನ ತರ್ತಾರೆ ಈ ಸತ್ಯ ಇದೇ ದೇವರಿಗೆ ಸ್ತೋತ್ರ ಮಾಡೋ ಸತ್ಯಗಳು. ಪ್ರಭುರಾತ್ರಿ ಭೋಜನ ಅದರ ವರ್ಷಕ್ಕೊಂದು ಸತಿ ಮಾಡೋಂಥದ್ದು, ಕರ್ತನ ಮರಣವನ್ನು ಭಯಭಕ್ತಿಯಾಗಿ ನೆನೆಸ್ಕೊಳ್ಳೋಂಥದ್ದು ಅಲ್ರ, ಎಂಥ ಒಂದು ಮನಸ್ಸಿಗೆ ಸಂತೋಷ ತರೋಂಥದ್ದು. ಅನ್ಯ ಭಾಷೆಯಲ್ಲಿ ಏನು ತಿಳ್ಕೊಂಡ್ಬಿಟ್ಟಿದ್ರಿ ನಾವೆಲ್ಲ ಹಾಂ ಲಭ 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 ಅಂತ ಹೇಳೋದೆಲ್ಲ ಅನ್ಯ ಭಾಷೆ ತಿಳ್ಕೊಂಡ್ಬಿಟ್ಟಿದ್ರಿ, ಬೈಬಲ್ ಪ್ರಕಾರ ಇದು ನಿಜವಾದ ಅರ್ಥವಾದ ಭಾಷೆ ತಿಳ್ಕೊಬೇಕಿನ ಇದ್ದ ಮನಸ್ಸಿಗೆ ಒಂದು ಸಮಾಧಾನ, ಏನಪ್ಪ ಅಧಿಕಾರದಿಂದ ಇದೆಯಲ್ಲಪ್ಪ ಯೇಸು ಕ್ರಿಸ್ತ ಮಾತಾಡಿದ ಬೋಧನೆಗಳು ನಮ್ಗೆ ಅನಿಸ್ತೋ ಇಲ್ಲವೋ, ಎಸ್ ಅನಿಸಿರ್ತಾರೆ. ತ್ರೈಕತ್ವ ದೇವ್ರು ಮೂರು ಮೂರು ದೇವರ ನಾಲ್ಕು ನಾಲ್ಕು ದೇವರ ಹಾಂ ಎಲ್ಲಪ್ಪ ಇದೆ, ಯೇಸು ಕ್ರಿಸ್ತು ಸರ್ವಶಕ್ತನಾಗಿರೋ ದೇವರ ಏಕೈಕ ಕುಮಾರನು ಅದರ ಎಷ್ಟು ಬಹು ಸ್ಪಷ್ಟವಾಗಿದೆ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರುಗಳೇ. ಆಮೇಲೆ ಕ್ರಿಸ್ತ ವಿರೋಧಿ ಯಾರು, ಒಬ್ಬ ವ್ಯಕ್ತಿನ ಸಂಸ್ಥೆ ಲೋಕದಲ್ಲಿರುವಂಥ ಎಲ್ಲ ಸುಳ್ಳು ಸಭೆಗಳೇ ಕ್ರಿಸ್ತ ವಿರೋಧಿ ಅಂತ ನಮ್ಗೇನಾಯ್ತು ಬಹು ಸ್ಪಷ್ಟವಾಗಿ ಗೊತ್ತಾಯ್ತು ಅಲ್ಲರ. ಅದಿಗೊಂಡ್ಬೇಕು ಕ್ರಿಸ್ಮಸ್ಸು ಗುಡ್ ಫ್ರೈಡೆ ಇವೆಲ್ಲ ಐತೆ ಬೈಬಲ್ನಲ್ಲಿ, ಇವೆಲ್ಲ ಬೈಬಲ್ ಇಲ್ವೇ ಇಲ್ಲ ರೀ ಫಸ್ಟ್ ಆಫ್ ಆಲ್ ಅಲ್ವರ. ಸುಮ್ಮನೆ ಅವ್ರು ಏನು ಮಾಡೋದು ಏನ್ರಿ ಸುಮ್ಮನೆ ಯೇಸು ಕ್ರಿಸ್ತನ ಜನ್ಮ ನೆನೆಸ್ಕೊಬೇಕು ಅಂತಂದ್ಬಿಟ್ಟು, ಯೇಸು ಕ್ರಿಸ್ತ ಬಂದ್ಬಿಟ್ರು ಆ ಹುಟ್ಟಾಗೆ ನಮ್ದು ಅವ್ರ ಆಶೀರ್ವಾದ ಬಂದು ಅದನ್ನ ನೆನೆಸ್ಕೊಳಕ್ಕೋಸ್ಕರ ಏನು ಮಾಡೋದು ಇವರು ಮಾಡೋದು, ಅದು ನೀವತ್ತೆ ಯಾಕೆ ಮಾಡಬೇಕು, ಯಾಕೆ 2 ತಿಂಗಳು ಮುಂಚೆ ಮಾಡೋದು, 2 ತಿಂಗಳು ನಂತರ ಮಾಡೋದು, ಇವಾಗ ಹೆಂಗೆ ಮಾಡಬೇಕು ಇಲ್ಲ ಇಲ್ಲ ಎಲ್ಲರೂ ಮಾಡ್ತಾರೆ ನಾವು ಮಾಡಬೇಕು, ಎಲ್ಲರೂ ಮಾಡ್ತಾರೆ ಅಂತ ಮಾಡೋದಲ್ಲ ರೀ ಅದರ, ಯಾರು ಮಾಡ್ತಾರೋ ಬಿಡ್ತಾರೋ, ಯಾರು ನಡೀತಾರೋ ಬಿಡ್ತಾರೋ, ನಾವು ನಡೀತೀರಿ ವಾಕ್ಯದ ಪಕ್ಕ ಅಂತಿರ್ಬೇಕ್ರಿ. ಅದಕ್ಕೆ ದೇವರು ಚಿಕ್ಕ ಹಿಂಡಿಗೆ ಮಾತ್ರ ಪರಲೋಕ ರಕ್ಷಣೆ ಮಾಡಿರಬೇಕು, ಕರೆಯಲ್ಪಟ್ಟವರು ಆಯಲ್ಪಟ್ಟವರು ನಂಬಿಕಸ್ಥರಾಗಿರ್ಬೇಕು. ಸುಮ್ಮನೆ ಕರೆಯಲ್ಪಟ್ಬಿಟ್ಟಿದ್ದೀನಿ ಸಾಕಪ್ಪ ಅಂತ ಸೀಟಲ್ಲಿ ಕೂತ್ಕೊಂಬಿಟ್ಟ ಅಂತಂದರೆ ಆಯಲ್ಪಟ್ಟವ್ರು ಆಗೋದೇ ಇಲ್ಲ, ಆಯಲ್ಪಟ್ಟವ್ರು ಆಗಿದ್ಮೇಲೆ ನೆಕ್ಸ್ಟ್ ನಂಬಿಕಸ್ಥರಾಗಿದ್ರೇ ಏನಾಗುತ್ತೆ ಸದ್ಯ ಪರಲೋಕ ರಕ್ಷಣೆ, ಇಲ್ಲ ಅಂದರೆ ಪರಲೋಕ ರಕ್ಷಣೆ ಟೋಟ್ಲಿ ಬ್ಲಾಕ್ ಅಲ್ದರ. ಭೂಲೋಕ ರಕ್ಷಣೆಗೆ ಏನ ಬೇಕಾಯ್ತದೆ ಬರ್ಬೇಕಾಯ್ತಾರೆ, ಯೇಸು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಇಸ್ರೇಲ್ ಬಗ್ಗೆ ಅದರ ಎಷ್ಟೆಲ್ಲ ನಾವು ಏನು ಮಾಡಿದ್ರಿ ವಾಕ್ಯನ ಕೇಳಿ ನಮ್ಮ ಮನಸ್ಸಿಗೆ ಏನಾಗಿದೆ ತೃಪ್ತಿ ಆಗಿದೆ, ಬೆಟ್ಟದ ಮೇಲೆ ಆಹಾರ ಅಂತೀನಿ. ಅದಕ್ಕೆ ದೇವ್ರಿಗೆ ಏನು ಮಾಡ್ತೀವಿ ನಾವು ಸ್ತೋತ್ರ ಹೇಳ್ತಾ ಇದ್ರಿ, ಯೇಸು ಕ್ರಿಸ್ತ ಎಣ್ಣೆ ಅದ್ಭುತ ಮಾಡೋಕೆ ಹೇಳ್ತಾ ಇದ್ರೆ ನೋಡಪ್ಪ ಇವ್ರಿಗೆ ಆಹಾರ ಕಟ್ಕಳಿಸಿ ಇವರು ಏನಾಗಿದ್ದಾರೆ ಅಂತೆ, ನನ್ನೊಂದಿಗೆ ಎಷ್ಟು ದಿನ ಸಹ ಉಪವಾಸ ಇದ್ದಾರಂತೆ, ಮೂರು ದಿವಸ ಏನಾಗಿದ್ದಾರಂತೆ ಉಪವಾಸ ಇದಾರಂತೆ, 3 ಡೇಸ್ ಉಪವಾಸ ಇದಾರೆ ಅಂತ ಹೇಳ್ತಾರೆ. ಏನಿದು 3 ದಿವಸ ಅದರ ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತು ಮೊದಲನೇ ಬರುವಿಕೆಯಿಂದ ಎರಡನೇ ಬರುವಿಕೆವರೆಗೂ ಎಷ್ಟು ದಿವಸ ಇದೆ? ಹಾ, ಕ್ರಿಸ್ತನಿಗೆ ಒಂದಿನ ಅಂದರೆ 1,000 ವರ್ಷ.
ಸಾವಿರ ವರ್ಷ.
3 ದಿವಸ, ಅದರ ಮೂರನೇ ದಿನದಲ್ಲಿ ಆಹಾರ ಕೊಟ್ಟಿದ್ದು. ಕ್ರಿಸ್ತನ ಮೊದಲನೇ ಬರುವಿಕೆಯಿಂದ 1,000 ವರ್ಷ ಆಯಿತು, 2,000 ವರ್ಷ ಆಯಿತು, 3,000 ವರ್ಷದಲ್ಲೇ ಕ್ರಿಸ್ತನು ಬಾಗಿಲ ಬಳಿ ನಿಂತ್ಕೊಂಡು ಏನು ಮಾಡ್ತಾರೆ, ಸಭೆಗೆ ಆಹಾರನ ಕೊಡ್ತಾ ಇದ್ದಾರೆ. ಶಿಷ್ಯನಿಗೆ ಹೇಳಿದ್ರೆ ತಗೊಂಬನ್ನಿ ನಿಮ್ಮ ಹತ್ರ ಏನಿದೆ ಹಿಂಗೆ ಆಹಾರ ಏನು ಮಾಡಿ ಅವ್ರಿಗೆ, ಅವ್ರಿಗೆ ಕೊಡಿ ಅಂತಂದ್ಬಿಟ್ಟು. ಅಲ್ಲರ ಅದಕ್ಕೆ ನೋಡಿದ್ದೀನಿ ಸಭೆ ಕಂಡೀಷನ್ ಹೆಂಗಿದೆ ಅಂತ ಹೇಳದ್ನಲ್ಲ, ಅದನ್ನ ಓದಿ ಅಂತೀನಿ. ವಾಕ್ಯ ಪ್ರಕಟಣೆ 3ನೇ ಅಧ್ಯಾಯ, ಸಭೆ ಹೆಂಗಿದೆ ಅಂತೆ. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ನೋಡಿ, ಓದೋಣ ಇಲ್ಲಿ 15ರಿಂದ ಓದ್ಕೊಂಬನ್ನಿ ಅಂತೀನಿ, 15ರಿಂದ ಹಿಡಿದು 20ವರೆಗೂ. ಪ್ರಕಟಣೆ ಮೂರನೇ ಅಧ್ಯಾಯ 15ರಿಂದ 20.
ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗೆ ಇರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು.
ನೋಡ್ರ ಇವತ್ತು ಸಭೆ ಇರೋ ಕಂಡೀಷನ್ ಹೆಂಗೆ ರೀ, ಏನು ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. ಏನು ತಣ್ಣಗಿರೋದಂದ್ರೆ ಸಭೆಯಲ್ಲಿ ಸುಮ್ಮನೆ ಏನ್ರಿ, ಏನು ಇಲ್ದ್ರ ರೀತಿಯಲ್ಲಿ ಇಲ್ಲ ರೀ, ಸುಮ್ಮನೆ ಕಟ್ಟಚರಕ ಥರನೂ ಇಲ್ಲ ರೀ, ಅವ್ರು ಹೆಂಗಿರೋ ಸಭೆಯಲ್ಲಿ ಆಸಕ್ತಿಯಿಂದವ್ರೆ ಅಲ್ರ. ಏನು ರೀ ಫಂಕ್ಷನ್ಗಳು, ಏನು ಸೆಲೆಬ್ರೇಷನ್ಸ್ ರೀ, ಏನು ಆಕ್ಟಿವಿಟೀಸ್ ರೀ, ಏನು ಜಿಗಜಿಗ ರೀ, ಏನು ಸಂತೋಷ ರೀ, ಏನು ಹಾಡುಗಳು ಓ ಕೇಳ್ತಾರೆ, ಹೆಂಗಿದೆ ಅಂತೆ ಒಂಥರ ಉತ್ತೇಜನ ಆಗ್ತದೆ. ಅದು ಹೆಂಗಿರೋ ಅಂತೆ ಅಲ್ಲ, ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ, 100% ಬೆಚ್ಚಗೂ ಇಲ್ಲ, 100% ತಣ್ಣಕ್ಕೂ ಏನಾಗಿಲ್ಲ. ಇಲ್ಲ ಅದವ್ರು ಯಾಕೆ ಸತ್ತವ್ರ ಥರನೂ ಇಲ್ಲ, ಜೀವಂತವಾಗಿರೋರ್ ಥರನೂ ಇಲ್ಲ ರೀ. ಹೆಂಗವ್ರೆ, ಇತ್ಲಾಗಿಲ್ಲ ಅತ್ಲಾಗಿಲ್ಲ, ಅದೇ ಕ್ಯಾಟ್ ಆನ್ ದ ವಾಲ್ ಅಂತ ಹೇಳ್ತಾರೆ. ಇದು ನೈದರ್ ದಿಸ್ ವೇ ನೈದರ್ ದಟ್ ವೇ, ನ್ಯೂಟ್ರಲ್ ಅಲ್ಲರ. ಏನ್ರ ಸತ್ಯಲ್ಲೂ ಇಲ್ಲ ಲೋಕದಲ್ಲೂ ಇಲ್ಲ, ಎರಡರಲ್ಲಿ ಇರ್ತಾರೆ ನೋಡ್ರಿ ರೀ. ಅದರ ಲೋಕದಲ್ಲಿ ಇದ್ದಂಗೆ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ, ತಿನ್ನೋದು ಕುಡಿಯೋದು, ಏನಲ್ಲ ಡ್ರಿಂಕ್ಸ್ ಎಲ್ಲ ಕುಡಿಯಲ್ಲ ಬಿಡಿ, ಅದು ಬೇರೆ ಥರ ಎಲ್ಲ ಏನು ಮಾಡ್ತಾರೆ ಎಲ್ಲ ಕುಡ್ದು ದುಂಡೋತನ ಮಾಡೋದು ಅಲ್ಲರ. ಅದೇ ಥರ ಏನ್ರಿ, ಅಲ್ಲಿ ಪ್ರೇಯರ್ ಕೂತ್ಕೊತಾರೆ, ಪ್ರೇಯರ್ ಮಾಡ್ತಾರೆ ಎಲ್ಲ ಸರಿ ಓಕೆ. ಏನಪ್ಪ ಅಲ್ಲಿ ಬೆಚ್ಚಗಿದೆಯಾ ಅಂದರೆ ಅರ್ಧಂಬರ್ಧ ಬೆಚ್ಚಗೈತೆ, 100% ಬೆಚ್ಚಗೇನಾಗಿಲ್ಲ. ವಾಕ್ಯ ಇದೆಯಾ ಅಂದರೆ ವಾಕ್ಯ ಇಲ್ಲ ರೀ, ವಾಕ್ಯ ಬಿಟ್ಟು ಮಿಕ್ಕಿದೆ ಎಲ್ಲ ಈ ಥರ ನೋಡಿ ಅಂತೀನಿ ಅಲ್ಲಿ ರೀ. ಉಪದೇಶಗಳೇನಾಗಿಲ್ಲ, ಇಲ್ಲ ದೇವರ ಬಲಿಷ್ಠವಾಗಿರೋಂಥ ಆಹಾರ ಏನಾಗಿಲ್ಲ ಅಲ್ಲಿ, ಅಲ್ಲಿ ಇಲ್ಲ ಅಲ್ವರ. ಅದಕ್ಕೆ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಅಲ್ವರ. ಅದಕ್ಕೆ ನನ್ನ ಬಾಯಿಂದ ಕಾರ್ಬಿಡ್ತೀನಿ ಅಂದರು ದೇವರು. ಅದಕ್ಕೆ ಏನು ಮಾಡಿದ್ರು, ಬಾಬಿಲೋನ್ ನಾವು ಉಗಿದು ಬಿಟ್ರಿ ಅದರ ಸಭೆನ ಏನು ಮಾಡಾಕ್ಬಿಟ್ರೆ, ಅವ್ರ ಬಾಯಿಂದನೇ ಅವ್ರು ರಿಜೆಕ್ಟ್ ಮಾಡಿಬಿಟ್ರೆ ಹೆಂಗು ತಮ್ಮಿ ನೀವು. ಅವರು ಮೌತ್ ಪೀಸ್ ಆಗಿ ಈ ಲೋಕದ ಸಭೆನ ದೇವ್ರು ಮಾಡಲಿಲ್ಲ, ಉಪಯೋಗಿಸ್ಲಿಲ್ಲ, ಯೋಚನೆ ಮಾಡಿರಿ. ಇನ್ನು ಕ್ರಿಸ್ತನೇ ಅವ್ರನ್ನ ಉಗಿದು ಬಿಟ್ಟವ್ರೆ ಅಂತಂದರೆ ಆ ಎಂಜಿನ ತಗೊಂಡು ನಾವು ತಿಂತೀರಿ ಅಂತ ನೀನು ಎಂಥ ಲೆಕ್ಕ. ಅದಕ್ಕೆ ಸಭೆಯ ಗತಿ ಹೆಂಗಿದೆ ಅಂತಂದರೆ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ. ಆಮೇಲೆ ನೋಡಿ ನೆಕ್ಸ್ಟ್ ಹೇಳ್ತಾರೆ 17. ಪ್ರಕಟಣೆ
ನೀನು
3:17.
ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ.
ನೋಡ್ರ
ಆದರೆ ನೀನು
ಆದರೆ ನೀನು
ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದೀ.
ನೋಡ್ರ ಏನಂತೆ, ದುರಾವಸ್ಥೆಲಿ ಇದೆಯಂತೆ ಅಲ್ದ್ರ. ಏನಪ್ಪ ನಾನು ಐಶ್ವರ್ಯವಂತನು, ನನ್ಗೆ ಯಾವ ಕೊರತೆ ಇಲ್ಲಪ್ಪ, ನಮ್ಮ ಫ್ಯಾಮಿಲಿ ಜನವರೇ ಅಜ್ಜನವರೇ ನಮಗೇನು ಕೊರತೆ ಇಲ್ಲ, ನಾವು ಚೆನ್ನಾಗಿದ್ದೀವಿ, ನಮಗೇನು ಬೇಕಾಗಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಕಲೆಕ್ಷನ್ ಆಗ್ತದೆ, ಆಫರಿಂಗ್ಸ್ ಆಗ್ತದೆ, ಅದರ ಚೆನ್ನಾಗಿ ಏನಾಗಿದೆ, ಚೆನ್ನಾಗೆ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಐತೆ, ಸೂಪರಾಗೈತೆ, ಎಲ್ಲ ವ್ಯವಸ್ಥೆಗಳೈತೆ, ಏನು ಕೊರತೆ ಇಲ್ಲ. ಆದರೆ ದೇವ ದೃಷ್ಟಿಯಲ್ಲಿ ಹೆಂಗಂತೆ, ದುರಾವಸ್ಥೆ ಬಿದ್ದಿರೋನಂತದೆ ಅಲ್ರ. ಹೆಂಗಿದಂತೆ, ಬೆತ್ತಲೆ ಆಗಿದನಂತೆ ಅದರ, ಮೈ ಮೇಲೆ ಬಟ್ಟೆ ಇಲ್ದಿರೋಂಥರ ಅವನಂತೆ ಅವರ, ಕುರುಡನಾಗಿದಂತೆ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಅಲ್ಲಪ್ಪ ನೋಡಪ್ಪ ಬೈಬಲ್ ಹೆಂಗಿದೆ ಅಂತಂದ್ರು ಪರವಾಗಿಲ್ಲ, ಅಯ್ಯೋ ಬದ ಪರವಾಗಿಲ್ಲ ಬದ ಅಡ್ಜಸ್ಟ್ ಮಾಡ್ಕೊಡೋಣ ಅಲ್ಲ. ಅಲ್ಲ ಸಿಸ್ಟರ್ ಬೈಬಲಲ್ಲಿ ಹಿಂಗಿದೆ ಅಲ್ಲ ಮಾಡ್ಬಾರ್ದು ಅಂತಂದ್ರೆ, ಅಯ್ಯೋ ಇಲ್ಲಲ್ಲ ಪರವಾಗಿಲ್ಲ ಬದರ್, ಅಯ್ಯೋ ನಮ್ಮ ಅವಾಗಿಂದ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ, ನಾವೇನು ಮಾಡೋಣ ಏನು ಮಾಡೋಣ. ಅದೇ ಸಿಸ್ಟರ್ಗೆ ಫೋನ್ ಮಾಡಿದ್ದೆ, ಏನು ಸಿಸ್ಟರ್ ಹೆಂಗಿದ್ರೆ ಚೆನ್ನಾಗಿದ್ರೆ ಅಂದರೆ ಕ್ರಿಸ್ಮಸ್ ಮಾಡ್ತಾ ಇದ್ದಾರೆ ಅಂದರೆ, ಹೂ ಬದರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅಲ್ಲ ಸಿಸ್ಟರ್ ಇದು ಬೈಬಲ್ ಇದೆಯಲ್ಲ, ಇಲ್ಲ ಅಲ್ಲ ಬದರ್ ಪರವಾಗಿಲ್ಲ, ಅಯ್ಯೋ ಬೈಬಲ್ ಇದೆಯಲ್ಲ ಸೆಕೆಂಡ್ರಿ ಪರವಾಗಿಲ್ಲ, ಆದರೂ ಕೂಡ ಎಲ್ಲರೂ ಮಾಡ್ತಾರೆ ನಾವೇನು ಮಾಡಬೇಕು, ಕ್ರಿಸ್ತನ ಜನ ನೆನೆಸ್ಕೋಬೇಕು, ಕ್ರಿಸ್ತನ ಜನ ನೆನೆಸ್ಕೊಳಕ್ಕೆ ಇದೆಯಾ ಟೈಮು. ಹೇಳಪ್ಪ ಇವಾಗ ನಾವು ಅಕ್ಟೋಬರ್ಲಿ ಹುಟ್ಟುಬಿಟ್ಟು ನಾನು ಯಾರಾರ ಬಂದ್ಬಿಟ್ಟು ಜುಲೈಲಿ ನೆನೆಸ್ಕೊಂಡಾರ ಬರ್ತಡೇನ ಯೋಚನೆ ಮಾಡಿ ಎಕ್ಸಾಂಪಲ್ ಹೇಳೋದು ಅಲ್ವರ. ಯೇಸು ಕ್ರಿಸ್ತ ಬರ್ತಡೇ ಮಾಡೋ ಅಂತ ಹೇಳೋರ ಎಲ್ಲಿ ನೋಡ್ರೆ, ಬರ್ತಡೇ ಮಾಡಿರೋ ಬೈಬಲ್ ರೆಕಾರ್ಡ್ ನೋಡ್ಸ್ಬಿಡಿ ಅಂತೀನಿ. ಯೇಸು ಕ್ರಿಸ್ತ 33.5 ವರ್ಷ ಇದ್ರು, ಅವ್ರಮ್ಮ ಎಷ್ಟೊತ್ತಿಗೆ ಬರ್ತಡೇ ಮಾಡೋರೆ, ನನ್ನ ಮಗನ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಎಷ್ಟೊತ್ತಿ ಮಾಡಿಸೋರೆ, ಯೇಸು ಕ್ರಿಸ್ತ ಎಷ್ಟೊತ್ತಿ ಮಾಡೋರೆ, ಹೋಲಿ ಬಿಡಪ್ಪ ಶಿಷ್ಯನ್ರುಗಳು ಆಮೇಲೆ ಎಷ್ಟೊತ್ತಿ ಮಾಡೋರೆ, ರೆಕಾರ್ಡೇ ಇಲ್ಲ. ಈ ದಿನಗಳು, ಈ ಸೆಲಿಬ್ರೇಷನ್ಸು, ನಿಮ್ದೆಲ್ಲವನ್ನು ದೇವರು ಅಸಹ್ಯ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇದು ಸಭೆಗೆ ಏನಾಗ್ತಿಲ್ಲ, ಕಾಣಿಸ್ತಿಲ್ಲ. ಎಷ್ಟು ಹೇಳಿದ್ರೆ ಕೂಡ ಏನಾಗ್ತಿಲ್ಲ, ಕಾಣಿಸ್ತಿಲ್ಲ. ಯಾಕಂದ್ರೆ ಅಮ್ಮಲಿ ಏರ್ಬಿಟ್ಟವ್ರೆ, ನೀನ್ ದರಿದ್ರನು ಕುರುಡನು, ನಿನ್ ಕಣ್ಣಿಗೆ ಏನಾಗ್ತಲ್ಲ, ಎಂತ ದುರಾವಸ್ಥೆ ಗೊತ್ತಾಗ್ತಿಲ್ಲ. ಅದಕ್ಕೆ ದೇವ್ರಿಗೆ ಅಂತ ಹೇಳ್ತಾರೆ ನೋಡಿ. ಹೇಳ್ತಾರೆ, ಏನ್ ಹೇಳ್ತಾರೆ ಓದಿ 18.
ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಒದ್ದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ.
ಮಾಡ್ರಪ್ಪ ಏನ್ ಹೇಳ್ತಾರೆ, ನನ್ನಿಂದ ತಗೊಳಪ್ಪ, ನಿನ್ ಕಣ್ಣು ಕಾಣಿಸುತ್ತೆ ತಗೋ ಅಂತಂದ್ರೆ ಬೇಡ ಸರ್ ನಂಗೆ ಅವ್ರವ್ರೆ ಇವ್ರವ್ರೆ ಅಂತಂದ್ರೆ ಬಿಡಪ್ಪ, ನೋ ಪ್ರಾಬ್ಲಮ್. ಅದೇ ನೋಡಿ ಎಷ್ಟು ಹೇಳ್ತಾರೆ ದೇವ್ರು ಎಲ್ಲರಿಗೂ ಹೇಳ್ತಾರೆ. ಇದು 19.
ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು
ನೋಡೋದ
ಶಿಕ್ಷಿಸುತ್ತೇನೆ.
ನೋಡೋದ, ಯಾರನ್ನ ಪ್ರೀತಿಸ್ತಾರ ಅವ್ರನ್ನೇ ಗದರಿಸಿದ್ರಿ. ಗದರಿಸ್ಬಿಟ್ರೆ ನಿನ್ ತಕ್ಷಣ ಮಖ ಮುಂಡಿಸ್ಕೊಂಡು ಹೋದಂತಂದ್ರೆ ದೇವ್ರು ಹೇಳ್ತಾರೆ ಹೋಗು ಅಂತಂತಾರೆ. ನಾಮನ್ ಏನ್ ಮಾಡ್ದ, ನನ್ಗೆ ಹೇಳೋದು ನನಗೆ, ನಮ್ಮಲ್ಲಿ ನೀರಿಲ್ವಾ, ನಮ್ಮೂರಲ್ಲಿ ನದಿಗಳಿಲ್ವಾ, ಹೋಯ್ತೀನಿ ಅಂತ ಹೋದ್ರು ಹೋದ್ರು ಹೋದ್ರೆ ಹೋಯ್ತೆ ಹೋಗು ಅಂತಂದ್ರು ದೇವರು. ನನಗೇನಾಗೈತೆ ಹೋಗು ಪರವಾಗಿಲ್ಲ ಅಂತಂದ್ರು. ಅಲ್ರಾ ಅಲ್ರಾ ಆಟ ಅಲ್ಲ ಸಾಗಸ್ರೆ, ದೇವ್ರು ಏನು ಮಾಡಲ್ಲ, ದೇವ್ರು ಬೋಗಲ್ಲ, ನಾವು ಬೋಗ್ಬೇಕ್ರಿ. ಸೌಲು ಕೂಡ ಏನು ಮಾಡ್ದ, ಹೋಗಿ ಹೋಗಿ ನಾನು ದೇವ್ರಿಗೆ ಯಜ್ಞ ಸಲ್ಲಿಸ್ತೀನಿ, ಏನು ಏನು ಮಾಡೋಕೆ ಯಾಕೆ ಮಾಡೋಕ್ಕಾಗಲ್ಲ, ಏನು ಮಾಡ್ದ ರಾಜಾ ಏನ್ರಿ ಉಜಿಯ ರಾಜ ಏನು ಮಾಡ್ತಾನೆ, ನಾನೇ ಧೂಪ ಸಲ್ಲಿಸ್ಬಾರ್ದು, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೀನಿ, ದೇವ್ರು ನನ್ನ ಮಾತೆಲ್ಲ ಕೇಳ್ತಾರೆ ಬಿಡಪ್ಪ. ಅವನಿಗೆ ಏನು ಮಾಡ್ತಾನೆ, ಧೂಪ ಹಾಕ್ತಾನೆ, ಕೈ ಹಂಗೇನ ಆಗ್ಬಿಡ್ತಾರೆ, ಕಲ್ ಥರ ಆಗ್ಬಿಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೌರರು ಯಾರು ದೇವ್ರನ್ನ ಪ್ರೀತಿ ಮಾಡ್ತಾರೆ ಅಂತ ಅಲ್ಲ ಹೇಳಿರೋ ವಾಕ್ಯ. ನಾನು ಯಾರನ್ನ ಪ್ರೀತಿ ಮಾಡ್ತೀನೋ, ದೇವ್ರು ಯಾರನ್ನ ಪ್ರೀತಿ ಮಾಡ್ತಾರೋ ಆ ಮಕ್ಕಳಿಗೆ ಖಂಡಿಸಿದ್ರಿ. ದೇವ್ರು ನಮ್ಮನ್ನ ವಾಕ್ಯದ ಮುಖಾಂತರ ಶಿಕ್ಷಿಸ್ತಾ ಇರ್ಬೇಕ್ರೆ, ತಿದ್ತಾ ಇರ್ಬೇಕ್ರೆ, ತಿದ್ಕೊಂಡ್ಬಿಡ್ಬೇಕ್ರಿ. ಅವಾಗ ಹೆಂಗ ಗೊತ್ತಾ ಅರ್ಥ, ನಾವು ದೇವ್ರ ಎಣಿಕೆಯಲ್ಲಿ ಇದ್ರಿ, ನಾವು ದೇವ್ರ ಮಕ್ಕಳು ಅಂತ ಬೈಬಲ್ ಹೇಳ್ತಾರೆ ಹೆಬ್ರಿಯರ್ ಪುಸ್ತಕದಲ್ಲಿ. ದೇವ್ರು ನಮ್ಮನ್ನ ಶಿಕ್ಷಿಸ್ತಾರೆ ಇದ್ರೆ ನಾವು ಯಾವ ಥರ ಹುಟ್ಟಿರೋರಂತೆ, ಆದರದಿಂದ ಹುಟ್ಟಿರೋರು ಅಂತ ಹೇಳಲ್ವಾ.
ಆಧಾರದಿಂದ ಹುಟ್ಟಿದವರು.
ಮತ್ತೆ ದೇವರು ನಮ್ಮನ್ನು ಶಿಕ್ಷಿಸ್ತಾರೆ ಅಂದರೆ ನಾವು ದೇವ್ರ ಮಕ್ಕಳಾಗಿದೆ ಅಂತ ತುಂಬ ಸಂತೋಷ ಪಡ್ಬೇಕು. ದೇವರು ಎಣಿಕೆಯಲ್ಲಿ ಏನಾಗಿದ್ದೀರಿ ಅಂತ ಇವ್ನಿಗೆ ಮುಂದಕ್ಕೆ ಹೇಳ್ತಾರೆ. ಆಮೇಲೆ ಅದಕ್ಕೆ 20.
ಆದುದರಿಂದ ನೀನು
ದೇವರ ಕಡೆಗೆ ತಿರುಗಿಕೋ.
ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು.
ನೋಡ್ರ ನೋಡ್ರಿ ಏನ್ ಹೇಳ್ತಾರೆ, ಈಗೋ ಬಾಗಿಲು ನಿಂತಿ ತರ್ತಾ ಇದ್ದೀನಿ, ಪರ್ವತದ ಮೇಲೆ ಯೇಸು ಕ್ರಿಸ್ತ ಬಂದು ಏನ್ ಮಾಡ್ತಾವ್ರೆ ಭೋಜನ ಅನ್ಕೊಡ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲರಿಗಲ್ಲ ರೀ, ಯಾರು ಎಲ್ಲರು ತರ್ತಾರೆ ಪ್ರಶ್ನೆಗಳ ಮುಖಾಂತರ. ಅಲ್ರ ಎಷ್ಟೋ ಒಂದು ವಾಕ್ಯಗಳ ಮುಖಾಂತರ ಬಾಗಿಲ ಹೃದಯದ ಬಾಗಿಲ ತರ್ತಾರೆ. ಅಲ್ರ ನೋಡಿ ಹಿಂಗಿದೆ ವಾಕ್ಯ, ಹಿಂಗ್ ಕೇಳು ಕೇಳು ಅಂತ ಹೃದಯ ಬಾಗಿಲು ತಟ್ಬೇಕು. ನಾವೇನ್ ಮಾಡ್ತೀರಿ ಅಂತ ಬಾಗಿಲು ಮುಚ್ಕೊಂಡ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಹೊಟ್ಟೋಗ್ತಾರೆ. ಪರಮಗೀತರು ಹೇಳ್ತಾರಲ್ಲ ಏನ್ರಿ, ಏನ್ ಮಾಡ್ದೆ ಅಲ್ಲಿ, ಅಲ್ಲಿ ಬಿಲವೆಡ್ ಅಲ್ಲರ ಏನ್ರಿ, ನನ್ನ ಏನು ನಲ್ಲನು ಬಂದು ಬಾಗಿಲು ತರ್ತಾರಂತೆ. ಅವಾಗ ಏನ್ ಮಾಡ್ತಾರೆ ಪ್ರೇಯಸಿ ಮಲ್ಕೊಳ್ಳಿ, ಅಯ್ಯೋ ನಂಗೆ ಚಳಿ ಆಗ್ಬಿಟ್ಟಿದೆ, ಅಯ್ಯೋ ಯಾಕಪ್ಪ ಎದ್ದು ಬರೋದು, ಆಗಲ್ಲಪ್ಪ ಬರಲ್ಲ ಬಿಡು, ತಟ್ಟೆ ತಟ್ಕೊಂಡ್ಲಿ ಬಿಟ್ಟು ತರ್ತಾನೆ ಇರ್ತಾರೆ. ಎಷ್ಟೊತ್ತು ತರ್ತಾರೆ ಪ್ರೇಯ ಅವನು ನಲ್ಲನು ತರ್ತಾರೆ ತರ್ತಾರೆ ತರ್ತಾರೆ, ನೋಡ್ತಾರೆ ಬಾಗಲ್ಲಿ ಯಾವಾಗ ತರ್ಲಿಲ್ವ. ಅಲ್ಲಿ ಹೇಳ್ತಾರೆ ಪರಮಗೀತಲ್ಲಿ, ನಾನು ಕಿರಾನ ಬಿಟ್ಬಿಟ್ಟಿದ್ದೀನಿ, ನನ್ನ ವಸ್ತ್ರಗಳನ್ನ ತೆಗೆದಿಟ್ಬಿಟ್ಟಿದ್ದೀನಿ, ನಾನು ಆರಾಮಾಗಿ ಹಾಸಿಗೆ ಮೇಲೆ ಮಲಗಿಬಿಟ್ಟಿದ್ದೀನಿ, ನೆದ್ದು ಬರೋಕ್ಕಾಗಲ್ಲ. ನಲ್ಲ ನೋಡ್ದ ಕಿಟಕಿಯಿಂದ ಪರ್ಮನೆಂಟ್ ಆಗಿ ಮಲಗಿಬಿಟ್ಟವ್ರೆ, ಇವ್ರು ಏನೇ ಕಾರಣಕ್ಕೆ ಎದ್ದಳ ಅಂತಂದೇ ಮಾಡ್ತಾರೆ. ಸರ್ ಮಾರ್ಗ ನಡ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರು. ಆಮೇಲೆ ಎಚ್ಚರಿಕೆಯಾಗಿ ವಸ್ತ್ರನ ಹಾಕೊಂಡು ನಾನು ಕೆರಾನ್ ತೊಡ್ಕೊಂಡು ಹಾಸಿಗೆ ಎದ್ದು ಬಂದು ನೋಡ್ತೀನಿ ಅಂದರೆ ನಲ್ಲ ಇದ್ದಾನಾ ರೋಡೆಲ್ಲ ಕೇಳ್ತಾರೆ, ನನ್ನ ನಲ್ಲನೇ ಎಲ್ಲಿದ್ದಾನೆ ಹೇಳಿ ಅಂತಂದರೆ ನಲ್ಲ ಸಿಗ್ತಾರ ಅವಾಗ, ಕರ್ತನ ಸಿಗ್ತಾನಾ ಇಲ್ಲ ರೀ. ಹೃದಯದ ಬಾಗಲ್ನ ವಾಕ್ಯಗಳ ಮುಖಾಂತರ ತಟ್ಟಬೇಕ್ರೆ ಕೇಳ್ಬಿಡ್ಬೇಕ್ರಿ. ಸರ ನಾವು ಯಾವಾಗಲೂ ಹಠದಿಂದ ಏನ್ರಿ ನಮ್ಮ ಕಣ್ಗಳನ್ನ ಕೂಡು ಮಾಡ್ಕೊಳ್ತಾರ, ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ನಾವು ಹೃದಯನ ಮುಚ್ಕೊಂತಿರೋ ಫಾರೋ ಅಂತಾರ, ದೇವ್ರು ಏನು ಮಾಡ್ತಾರೆ ನಮ್ಮನ್ನು ರಿಜೆಕ್ಟ್ ಮಾಡ್ಬಿಡ್ತಾರೆ. ಮತ್ತೆ ಎಷ್ಟೋ ಜನ ಕ್ರೈಸ್ತವ್ರು ಹಂಗೆ ರೀ, ಚೆನ್ನಾಗಿ ಏನು ಮಾಡ್ತಾರೆ ಆಸ್ಕೆ ಒಂದು ಇದೇ ಮಾಡ್ತಾವ್ರೆ, ಏನು ಆ ಡಿನಾಮಿನೇಷನ್ ಐತವ್ರ ಸಭೆಗಳಲ್ಲಿ ಚೆನ್ನಾಗಿ ಗೊರಕೆ ಹೊಡಿತಾವ್ರೆ, ಅಯ್ಯೋ ಇದೇ ಸಾಕು ಬ್ರದರ್ ನಮ್ಮ ಪಾಸ್ಟರ್ ಇವರೇ ಚೆನ್ನಾಗಿ ಒಳಗೆ ನೋಡ್ಕೊತಾರೆ, ತೊಂದರೆ ಇಲ್ಲ ಬ್ರದರ್ ನಮ್ಗೇನು ಅವಶ್ಯಕತೆ ಇಲ್ಲ, ಚೆನ್ನಾಗೈತೆ ಇರಪ್ಪ ನೋ ಪ್ರಾಬ್ಲಮ್. ಕೆರಗಳನ್ನ ಬಿಚ್ಚಿಟ್ಬಿಟ್ಟಿದ್ದೀನಿ ಅಲ್ಲರ, ಯಾಕೆ ಕೆರಗಳ ಸುವಾರ್ತೆ ಸಾರ ಅಂತ ಕೆರ ಆಯ್ತಾರೆ, ಏನು ಸುವಾರ್ತೆ ಸಾರ ಅಂತಂದ್ರೆ ನೀವು ನಂಬಿದ್ರೆ ರಕ್ಷಣೆ ನಂಬಲಿಲ್ಲ ಅಂದ್ರೆ ನರಕ, ಇದು ಅವ್ರ ಸಾರಂತ ಸುವಾರ್ತೆಗಳು. ಅದು ಸುವಾರ್ತೆನ ನಂಬ್ರಿ ತೊಂದರೆ ಇಲ್ಲ, ಪರಲೋಕ ರಕ್ಷಣೆ ನಮ್ದೇರು ಸರಿ, ಕ್ರಿಸ್ತನ ರಾಜ ನಿಮ್ಗೆ ಏನು ಮಾಡೋರು ರಕ್ಷಣೆ ಮಾಡೋರು ಅಂತ ಹೇಳ್ಬೇಕಾರೆ ಅದು ಹೇಳಿ ನೋಡ್ರಿ ಇಂತೀನಿ. ಆ ಜನಗಳ ಮಕ್ಕದಲ್ಲಿ ಹೆಂಗಿರ್ತಾರೆ ಕಳೆ, ಏನಪ್ಪ ಅದು ಮಾಡೋರ, ಅರೆ ಏನು ವಿಚಿತ್ರ ಆಗಿದೆಯಲ್ಲ ಅಂತ. ಅಲ್ವರ ವಸ್ತ್ರಗಳನ್ನ ಹಾಕೊಳ್ಬೇಕು, ನೀತಿ ವಸ್ತ್ರನ. ಇಂಥವ್ರಿಗೇನೆ ಬಾಗಿಲ ಬಳಿ ನಿಂತೇನು ಮಾಡ್ತೀನಿ, ತಡ್ತಾ ಇದ್ದೀನಿ. ಯಾರು ತೆರೀತಾರೋ, ಯಾರು ಓಪನ್ ಮಾಡಿ ಬನ್ನಿ ಸ್ವಾಮಿ ನಮ್ಗೆ ಆಹಾರ ಕೊಡಿ ಅಂತ ಹೇಳ್ತಾರ, ಅವ್ರ ಹತ್ರ ಕೂತ್ಕೊಂಡು ಯೇಸು ಕ್ರಿಸ್ತ ಏನು ಮಾಡ್ತಾನೆ, ಆಹಾರ ಕೊಡ್ತಾರಂತೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರೆ, ಇವ್ರು ನನ್ನ ಸಂಗಡ 3 ದಿವಸ ಏನು ಮಾಡಿದ್ದಾರೆ, ಉಪವಾಸ ಇದ್ದಾರೆ ಅಂತ ಹೇಳಿದ್ರು. ಅಲ್ವರ ಅದಕ್ಕೆ ಒಂದ್ಸತಿ ಏನಾಗ್ತಾರೆ, ಯೇಸು ಕ್ರಿಸ್ತನ ಶಿಷ್ಯನ್ರಿಗೆ ಬಂದು ಕೇಳ್ತಾರೆ, ಅಲ್ಲ ಸರ್ ಯೋಹಾನನ ಶಿಷ್ಯನೆಲ್ಲ ಉಪವಾಸ ಮಾಡ್ತಾರೆ, ನಿಮ್ಮ ಶಿಷ್ಯನ ಏನು ಮಾಡಲ್ಲ, ಉಪವಾಸ ಮಾಡಲ್ವಲ್ಲ ಅಂತ ಹೇಳ್ಬೇಕ್ರೆ. ಅವ್ರು ಏನು ಉತ್ತರ ಕೊಡ್ತಾರೆ ಓದಿ, ಮ್ಯಾಥ್ಯೂ 9 ಚಾಪ್ಟರ್ 14 ಆ್ಯಂಡ್ 15.
ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂದು, ಫರಿಸಾಯರು, ನಾವು ಉಪವಾಸ ಮಾಡುತ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಏಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟಾರೋ? ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು. ಯಾರೂ ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ,
ನೋಡ್ರ
ಹಚ್ಚಿದರೆ ಆ ತ್ಯಾಪೆಯು ವಸ್ತ್ರವನ್ನು ಹಿಂಜುವುದರಿಂದ ಹರಕು ಹೆಚ್ಚಾಗುವುದು.
ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತೀನಿ ಅಂತೀನಿ. ಮದಲಿಂಗನ ಇರೋ ತನಕ ಯಾರು ಉಪವಾಸ ಮಾಡಲ್ಲ, ಸಭೆ ಕ್ರಿಸ್ತನೊಂದಿಗೆ ಇರೋ ತನಕ ಉಪವಾಸ ಇಲ್ಲ ರೀ. ಸಭೆ ಏನು, ಕ್ರಿಸ್ತನು ಎತ್ತೆತ್ಪಟ್ಟಿದ ಮೇಲೆ ಸಭೆ ಭೂಮಿಯಲ್ಲಿ ಒಂಟಿಯಾಗಿ ಇಡಲ್ಪಟ್ರು ಅಂತೀನಿ. ಡಾರ್ಕ್ ಏಜಸ್ಸಲ್ಲಿ ಅಂತಿಕ್ರಿಸ್ತ ಕಾಲದಲ್ಲಿ ಸಭೆಯಲ್ಲಿ ಏನು ರೀ, ಆಹಾರನೇ ಇಲ್ಲ ರೀ, ವಾಕ್ಯನೇ ಇಲ್ಲ ರೀ, ವಾಕ್ಯ ಇಲ್ಲದ ಒಂದು ಬರಗಾಲ ಬಂದ್ಬಿಡ್ತು. ಆವಾಗ ಸಭೆಗೆ ಉಪವಾಸ ಆಯಿತು. ಆವಾಗ ಏನು ಕೇಳ್ತಾರೆ, ನೀವು ಅವ್ರಿಗೆ ಹುಟ್ಟ ಕೊಡಿ ಅಂತ ಹೇಳ್ತಾರೆ. ಯಾರೋ ಅಲ್ಲಿರಂಥ ಶಿಷ್ಯನಿಗಳಿಗೆ. ಅದಕ್ಕೆ ಅಲ್ಲೇನು ಮಾಡ್ತಾರೆ, ಊಟದ ಎಣಿಕೆ ನೋಡ್ರಿ, ಇದನ್ನು ಚೆನ್ನಾಗಿ ನೋಡ್ತೀನಿ. ನೋಡಿ ಮೊದಲನೇ ಸತಿ ಅದ್ಭುತ ಮಾಡ್ಬೇಕಾದ್ರೆ 2 ಮೀನು 5 ರೊಟ್ಟಿ, ಎರಡನೇ ಸತಿ ಅದ್ಭುತ ಮಾಡ್ಬೇಕಾದ್ರೆ 2 ಮೀನು 7 ರೊಟ್ಟಿ. ಸೊ ಟೋಟಲಾಗಿ ಎಷ್ಟಾಯಿತು ಆಹಾರ, ಎಷ್ಟಾಯಿತು, 2 + 5 7
12
ಹಾಂ ಅಲ್ವಾ. ಆಮೇಲೆ 7 + 2 ಎಷ್ಟಾಯ್ತು, ಅಲ್ವರ
9
ನೋಡಿ, ಮೀನ್ಗಳು 4 ಮೀನು ರೊಟ್ಟಿ 12. ಸೊ ಟೋಟ್ಲಾಗಿ 16 ಅಂಶ ಭೋಜನ ಏನು ಮಾಡಿದ್ರು, ಊಟ ಕೊಟ್ಟರು. ಕರೆಕ್ಟಾ? ಎಷ್ಟು ಜನಕ್ಕೆ ಕೊಟ್ಟರು, ಗಂಡಸರು 5,000, 4,000. ಕರೆಕ್ಟಾ? ಸೊ ಟೋಟಲ್ ಎಷ್ಟಾಯ್ತು, 9,000. ಕರೆಕ್ಟಾ? ಹಾಂ, 16 ಅಂಶ ಭೋಜನನ 9,000 ಜನಕ್ಕೆ ಕೊಟ್ಟಾರ ಅಂದ್ರೆ ಏನರ್ಥ ಅಂದರೆ, 16 × 9,000 ಮಾಡಿ ಎಷ್ಟು ಬರ್ತದೆ,
1,44,000.
1,44,000 ಈ ಗಂಡಸರಿಗೇನೆ ಭೋಜನ ಕೊಟ್ಟಿದ್ದು. ಅದಕ್ಕೆ ಎಣಿಕೆ ಕೊಡ್ಬೇಕು, ಗಂಡಸರಿಗೆ ಕೊಡ್ತಾರೆ, ಹೆಣ್ಮಕ್ಳಿಗೆ ಕೊಡಲಿಲ್ಲ. ಏನಪ್ಪ ಇದು ಗಂಡಸರು ಹೆಣ್ಮಕ್ಳು ಅಂತಂದರೆ, ನೋಡಿ ನಾವು ಕ್ರಿಸ್ತನ ನಂಬಿದ ಮೇಲೆ ನಾವೇನು ಮಾಡ್ತೀರಿ, ಫಸ್ಟ್ ಕೂಸ್ಗಳಾಗಿರ್ತೀರಿ, ಕೂಸ್ಕೊಳ್ತಾರ ಎಳೆ ಆಹಾರ ಏನು ಮಾಡ್ತಾ ಇರ್ತೀರಿ. ಕರೆಕ್ಟಾ? ಹಾಂ. ಆದರೆ ನಾವು ಕೂಸ್ಗಳಾಗೇ ಇದ್ಬಿಟ್ರೆ ಸಾಯ ತನಕ, ಅದೇ ಉಪದೇಶ ಕೇಳ್ಕೊಂಡು, ಅದೇ ಹೇಳ್ತಾರಲ್ಲ ಅಪೊಸ್ತಲ ಪೌಲ, ಕಾಲ ನೋಡ್ಬೇಕಾದ್ರೆ ನೀವು ಉಪದೇಶಕರಾಗಿರ್ಬೇಕಾಯ್ತು, ನೀವು ನೋಡಿದ್ರೆ ಮೂಲ ಉಪದೇಶ ಇನ್ನೊಬ್ರು ನಿಮ್ಗೆ ಹೇಳ್ಕೊಡ್ಬೇಕಾರೆ ಹಂಗಿದಿರಲ್ಲ ಅಂತ ಹೇಳ್ತಾರೆ. ಅಲ್ವರ ಏನ್ರಿ, ಅದೇ ಅಸ್ಥಿ ಬರ ಹಾಕೋದು, ಅದೇ ಬ್ಯಾಪ್ಟಿಸಮ್ ಬಗ್ಗೆ ಹೇಳೋದು, ಮಾನಸಾಂತರ ಓದೋದು, ಏನೈತೆ ಎಲ್ಲ ಸಭೆಗಳು ಇದೇ ಇರೋದು, ವಾರ ವಾರ ಅದೇ ಕತೆಗಳು, ಅದೇನೆ ತಿರುಗಾಕಿದ್ದು ತಿರುಗಾಕಿದ್ದು. ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಬೆಳೆಯೋಣ ಅಂತ ಹೇಳ್ತಾರೆ. ಹಂಗೆ ನಾವು ದಿನ ಬೆಳಿಬೇಕು ರೀ. ಎಲ್ಲಿಗೆ ಬೆಳಿಬೇಕು, ಯಾವ ಥರ ಬೆಳಿಬೇಕು, ಕ್ರಿಸ್ತನ ಸ್ವರೂಪಕ್ಕೆ ಬೆಳಿಬೇಕು ರೀ. ಅಲ್ಲರ ಏನ್ರಿ, ಮನುಷ್ಯನ ಸ್ವರೂಪಕ್ಕೆ ಅಲ್ಲ, ಕ್ರಿಸ್ತನ ಸ್ವರೂಪಕ್ಕೆ 100% ಅರ್ಥ ಮಾಡ್ಕೊಳ್ಳಿ. ಕ್ರೈಸ್ಟ್ ಈಸ್ ಅವರ್ ಟಾರ್ಗೆಟ್. ನಾವು ಕ್ರೈಸ್ತರ ಇದ್ರೇ ಪರಲೋಕ, ಇಲ್ಲ ಅಂದರೆ ಪರಲೋಕಕ್ಕೆ ಎಂಟ್ರೆನ್ಸೇ ಇಲ್ಲ ರೀ. ನೋಡಿ ವಾಕ್ಯ ಓದೋಣ, ಎಫೆಸರಿಗೆ 4:12-13.
ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು.
ನೋಡ್ರ ಕ್ರಿಸ್ತನ ದೇಹ ಅಭಿವೃದ್ಧಿ ಆಗೋದಕ್ಕೋಸ್ಕರ, ಕ್ರಿಸ್ತನ ಏನ್ರಿ ಪ್ರಮಾಣತೆ ಮುಟ್ಟೋದಕ್ಕೋಸ್ಕರ, ಅಲ್ರ ಕ್ರಿಸ್ತನ ಸ್ವಾರೂಪ್ಯ ಆ ಲೆವೆಲ್ಗೆ ಬರೋದಕ್ಕೋಸ್ಕರನೇ ನಮಗೆ ಕೊಟ್ಟಿರುತ್ತೆ ಸಭೆಯಲ್ಲಿರೋಂಥ ಎಲ್ಲ ಫೆಸಿಲಿಟಿ. ಕ್ರಿಸ್ತನ ಸ್ವಾರೂಪ್ಯನೇ ಬೆಳೆದಿಲ್ಲ ಅಂದರೆ ಕೊಟ್ಟೆ ಪ್ರೈಸ್ ವ್ಯವಸ್ಥೆ ಮಾಡಿರ್ತೀನಿ ಅವ್ರ ಸಭೆಗಳ. ಅದಕ್ಕೆ ಹೇಳ್ತಾರೆ ಏನ್ರಿ, ಕ್ರಿಸ್ತನ ಸ್ವಾರೂಪ್ಯ ಬೆಳಿಬೇಕು, ಗಂಡಸರಾಗ್ಬೇಕು ನಾವು. ಈ ಆಹಾರನ ಕೊಡ್ತಾರದೇ ಮೇನು, ಯಾರಿಗೆ ಬಲಶಾಲಿಯಾಗಿ ಬೆಳಿಬೇಕು ಅಂತ ಆಸಕ್ತಿ ಇದೆಯೋ ಅವರೇ ಗಂಡಸರಿ. ನೋಡಿ ವಾಕ್ಯ ಇದೆ ಅಲ್ಲಿ, 1ನೇ ಯೋಹಾನ 2:13-14 ಓದಿ.
ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯವನಸ್ಥರೇ, ನೀವು ಕೆಡುಕನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಮಕ್ಕಳಿರ, ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ.
ನೋಡ್ರ
ತಂದೆಗಳು
ನೋಡ್ರಿ, ತಂದೆಗಳು
ತಂದೆಗಳೇ
ಯವನಸ್ತ್ರು ಏನ್ರಿ, ಆದಿಯಿಂದಲೂ ನೀವು ಬಲಾತನ ಏನು ಬರಿತೀನಿ, ಯವನಸ್ತ್ರೇ ನೀವು ಕೆಡುಕನ್ನು ಏನು ಮಾಡಿದ್ರೆ ಜಯಿಸಿದೀರ, ಹಂಗ್ರಿ ಮಕ್ಕಳು ಹಂಗ್ರೆ ಏನು ಸತ್ಯಕ್ಕೆ ಬರೋಕೆ ಮಕ್ಕಳಾಗಿರ್ತೀರಿ, ಆಮೇಲೆ ಯವನಸ್ಥನ ವಯಸ್ಸಿಗೆ ಬರ್ತೀರಿ, ಅವಾಗ ಸೇತನ್ನ ಫೈಟ್ ಮಾಡೋಕೆ ಕಲಿಬೇಕು. ಆರಾಮಲ್ಲಿ ಏನ್ರಿ ಇನ್ನ ಲೆವೆಲ್ ಬರಬೇಕು, ತಂದೆಗಳ ಲೆವೆಲ್ ಏನ್ರಿ, ಫಾದರ್ಗಳಂತಲ್ಲ ಸಭೆಯಲ್ಲಿ ಫಾದರ್ಗಳಲ್ಲ, ಕ್ರೈಸ್ಟ್ ಲೈಕ್ನೆಸ್ ಅಲ್ಲಿ ಮೆಚುರಿಟಿ ಡೆವಲಪ್ಮೆಂಟ್ ಹೇಳ್ತಾರ ಅದು. ಗಂಡಸರು ನೋಡ್ರ ಯವನಸ್ತ್ರೇ ಅಲ್ವರ, ಅದು ನೋಡ್ಬೇಕು ಡೆವಲಪ್ಮೆಂಟ್ ಇರಬೇಕು. ಕ್ರೈಸ್ಟ್ನ ಎಂತರೆ ಸ್ವರೂಪದಲ್ಲಿ ಬೆಳೀತಾ ಬೆಳೀತಾ ಸೇತನ ಕುತಂತ್ರಗಳ ಎದುರಿಸೋರು ಏನಾಗಿರ್ಬೇಕು ಇರಬೇಕು. ಅದಕ್ಕೆ ಆಹಾರ ಇವ್ರಿಗೆ ಬೆನಿಫಿಟ್ ಆಯಿತು, ಹೆಂಗಸರಿಗೆ ಮತ್ತೆ ಮಕ್ಳಿಗೆ ಈಗ ಪ್ರಯೋಜನ ಆಗಿಲ್ಲ. ಇವ್ರು ಯಾರು, ಇವ್ರು ಯಾರು ಅಂತಂದ್ರೆ ದೊಡ್ಡ ಸಮೂಹ. ಆತ್ಮಿಕ ಅಂತ ಆಹಾರನ ಸಂಪೂರ್ಣವಾಗಿ ಏನು ಮಾಡಲಿಲ್ಲ ಇವರು, ತನ್ನ ಒಂದು ಜೀವಿಕೆ ಬಳಕೆ ಮಾಡಲಿಲ್ಲ ರೀ. ಅದನ್ನ ಇವ್ರಿಗೆ ಏನಾಗಿಲ್ಲ, ಅದು ಪ್ರಯೋಜನ ಆಗಿಲ್ಲ. ಸ್ಪಿರಿಚುವಲ್ ಫುಡ್ ಇವ್ರಿಗೆ ನಿಮ್ಗೆ ಬೆನಿಫಿಟ್ ಆಗಿಲ್ಲ ರೀ ಅಂತೀರಿ. ಅಂದ್ರೆ ಇದು ಯಾರಿಗೆ ಬೆನಿಫಿಟ್ ಆಗೋದು ಅಂದರೆ, ಏನ್ರಿ ಕೆಟ್ಟದ್ದು ಒಳ್ಳೇದನ್ನ ವಿವೇಚಿಸಿ ನೋಡೋರಿಗೆ ಮಾತ್ರ. ಇಬ್ರಿಯರ ಬರೆದ ಪತ್ರಿಕೆ 5ನೇ ಅಧ್ಯಾಯ ಕೊನೆ ಎರಡು ವಾಕ್ಯಗಳನ್ನ ಓದಿ. ಇಬ್ರು 5th ಚಾಪ್ಟರ್ ಲಾಸ್ಟ್ 2 ವರ್ಸಸ್.
ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ.
ನೋಡ್ರ ಯಾರಿಗಂತೆ ಗಟ್ಟಿಯಾದ ಆಹಾರ, ಜ್ಞಾನೇಂದ್ರಗಳನ್ನು ಶಿಕ್ಷಿಸ್ತಾ ಏನ್ರಿ ಸೆನ್ಸಸ್ ಕೊಟ್ಟಾರ ಗೊತ್ತಾ, ಸ್ಪಿರಿಚುವಲ್ ಸೆನ್ಸಸ್. ಕಣ್ಣು ತೆರೆದ ಮೇಲೆ ಅಯ್ಯೋ ಸತ್ಯನಾ ಅಂತ ಗೊತ್ತಾ, ಏನು ಹೇಳ್ಬೇಕು, ಕಣ್ಣು ಮುಚ್ಕೊಂಬಿಡೋದಲ್ಲ, ಬಿಟ್ಟಾಕೋದು, ಕಿವಿಂಗ್ ಕೇಳ್ಕೊಂಡು ಈ ಕಿವಿಂಗ್ ಕೇಳಕ್ಕೆ ಹೇಳ್ಬಿಡೋದಲ್ಲ. ಏನಾಗಬೇಕು ನಾವು ಕಣ್ಣಿಗೆ ಏನು ನೋಡಿದಾಗ ಏನಾಗ್ತದೆ ನಮಗೆ, ಅದು ತಕ್ಕಂತೆ ಆ್ಯಕ್ಷನ್ಸ್ ಬರ್ತಾರೆ. ಅಲ್ಲಿ ಎದುರುಗಡೆ ಬಸ್ ಬರ್ತಾ ಇರ್ತಾರೆ, ಕಣ್ಣು ನೋಡ್ಬಿಟ್ಟು ಹಂಗೆ ನಿಂತಿರ್ತೀರಾ, ಪರ್ಲಿ ಬಿಡಪ್ಪ ಅಂದ್ಬಿಟ್ಟು ನಮ್ಮ ಸ್ಪಾಂಟೇನಿಯಸ್ ರಿಯಾಕ್ಟ್ ಆಗ್ತಾರೋ ಇಲ್ವಾ, ಬಿಸಿ ಮುಟ್ಟಿದ ತಕ್ಷಣ ನಮ್ಮ ಚರ್ಮ ಏನಾಗ್ತದೆ ಫೀಲ್ ಆಗಿದ ತಕ್ಷಣ ಅದು ಚೇಂಜ್ ಮಾಡ್ತಿರೋ ಇಲ್ವಾ. ಆ ಥರ ನಮಗೆ ವಾಕ್ಯ ಹೋಗ್ತಾ ಹೋಗ್ತಾ ಸ್ಪಿರಿಚುವಲ್ ಸೆನ್ಸಸ್ ಏನಾಗಬೇಕು ಕ್ರಿಯೆ ಮಾಡೋಕ್ಕೆ ಶುರು ಮಾಡಬೇಕು. ಇದು ಕ್ರಿಯೆನೇ ಇಲ್ಲ ಅಂದರೆ ಗೊತ್ತಾಗ ನಿಮಗೂ, ಫುಡ್ಡು ಇವ್ರಿಗೆ ಬೆನಿಫಿಟ್ ಆಗ್ತದೆ. ಅದಕ್ಕೆ ಗಟ್ಟಿಯಾದ ಆಹಾರ ಯಾರಿಗೆ, ಪ್ರಾಯಸ್ಥರಿಗೆ, ಗಂಡಸರಿಗೆ, ವ್ಯತ್ಯಾಸನ ಕಂಡಿಡಿಯೋರಿಗೆ, ಓ ಈ ಸುಳ್ಳು ಈ ಸತ್ಯ, ಓಹೋ ಡಿಫ್ರೆನ್ಸ್ ಇದೆಯಪ್ಪ. ನಾವು ಚೂಸ್ ಮಾಡಬೇಕು ಯಾರನ್ನು ಚೂಸ್ ಮಾಡೋ ಲೆವೆಲ್ಗೆ ಇರ್ತಾರೋ ಅವ್ರಿಗೆ ಅಂತ ಏನ್ರಿ ಇದಂತೆ. ಅದು ದೊಡ್ಡ ಸಮೂಹ ಏನು ಮಾಡೋದಿಲ್ಲ ಅದನ್ನ ಬೆನಿಫಿಟ್ ಪಡ್ಕೊಳೋದಿಲ್ಲ, ಚಿಕ್ಕ ಹಿಂಡು ಮಾತ್ರ ಏನು ಮಾಡ್ತಾರೆ ವಾಕ್ಯದ ಬೆನಿಫಿಟ್ ಪಡ್ಕೊತಾರೆ. ಆಮೇಲೆ ನೋಡ್ರಿ ಬ್ಯಾಲೆನ್ಸ್ ಉಳಿದಿತ್ತು, ಯಾಕೆ ಬ್ಯಾಲೆನ್ಸ್ ಉಳಿದಿದ್ದು ಕೊಟ್ಟವ್ರೆ, ಯೋಚನೆ ಮಾಡಿರ್ತೀನಿ. ಮೊದಲನೇ ಸತಿಗೆ 12 ಬುಟ್ಟಿ, ಎರಡನೇ ಸತಿಗೆ 7 ಬುಟ್ಟಿ, ಆ 12 ಬುಟ್ಟಿ ಒಳಗಡೆನೆ ಆಹಾರದಿದ್ದು ಅಂದರೆ ಈ ರೊಟ್ಟಿನ ತಗೊಂಡು ಹೋಗಿದ್ದು ಎಷ್ಟು ಬುಟ್ಟಿಯಪ್ಪ ಅಂದರೆ 12 ಬುಟ್ಟಿಗಳು. ಅದರ ನೀವು ಹೇಳ್ರಿ ಏಸುಕುಸು ಮೊದಲನೇ ಬರುವಿಕೆ ಅಲ್ಲಿ 12 ಅಂತಂದರೆ ಏನು, ಯಾರನ್ನ ಸೂಚನೆ ಮಾಡ್ತದೆ?
12 ಗೋತ್ರಗಳು.
ಹಾಂ ಏಸುಕುಸು ಗೋತ್ರನ ಆಯ್ಕೆ ಮಾಡ್ಕೊಂಡ್ರ, ಏಸುಕುಸು ಬರ್ಬೇಕಾದ್ರೆ ಗೋತ್ರಗಳಿತ್ತಾ ಮೊದಲನೇ ಬರುವಿಕೆಯಲ್ಲಿ?
12 ಶಿಷ್ಯರನ್ನ
ಆ
ಶಿಷ್ಯರು
12 ಜನ ಅಪೊಸ್ತಲರ ಮುಖಾಂತರನೇ ಅವ್ರು ಏನು ಕೊಟ್ಟಿದ್ದು, ಆಹಾರನ ಕೊಟ್ಟಿದ್ದು.
ಕೊಟ್ಟಿದ್ದಾರೆ.
ಆ 12 ಜನ ಅಪೊಸ್ತಲರು ದೇವರ ವಾಕ್ಯ ರೊಟ್ಟಿ ಏನಾಗಿತ್ತು ಇತ್ತು ನೋಡ್ರ.
ಇತ್ತು
ಆಮೇಲೆ ಎರಡನೇ ಸತಿಗೆ ಏನಿತ್ತಂತೆ, 7. ಹಾ ಯಾಕಪ್ಪ 7 ಕೊಟ್ಟವ್ರೆ, 7 ಅಂತಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳಿಗೆ 7 ದೂತರುಗಳಿದ್ದಾರೆ, 7 ದೂತರುಗಳ ಮುಖಾಂತರನೇ 7 ಸಭೆ ಕಾಲದಲ್ಲಿ ಸಂದೇಶಗಳು ಏನು ಮಾಡಿದ್ದು ಅವರು ತಗೊಂಡೋಗಿದ್ದು. ಆ 7 ಸಭೆಗಳು ಯಾರ್ಯಾರು, ಆ 7 ಸಭೆಗಳು ಏನು ಸೂಚನೆ ಮಾಡ್ತಾರೆ, 7 ಸಭೆಗಳಂತ ದೂತರುಗಳು ಯಾರು ಅಂತ ನಾವೇನು ಮಾಡೋಣ ಬರುವಂಥ ದಿನದಲ್ಲಿ ಅವತ್ತರ ನೋಡೋಣ. ಅಂದರೆ 7 ದೂತರುಗಳು ಅವ್ರು ಆದ್ಕೊಂಡಂಥ 7 ಮನುಷ್ಯರುಗಳು ಏನಾಗಿದ್ರು ಇದ್ರು, ಅಪೊಸ್ಟಲ್ ಪೌಲು, ಜಾನ್ ವಿಕ್ಲಿಫು, ಪೀಟರ್ ವಾಲ್ಡೋ, ಅದರ ಏನ್ರಿ ಅಪೊಸ್ಟಲ್ ಪೌಲ್, ಅದರ ಮಾರ್ಟಿನ್ ಲೂಥರ್, ಇವ್ರುಗಳ ಮುಖಾಂತರ ಏನು ಮಾಡಿದ್ರು ದೇವರ ಆಹಾರ ಕೊಟ್ಟಿದ್ರು. ಆ ಥರ 7 ಮಂದಿಗಳು ಏನಾಗ್ರೆ ಹೇರಂತ್ರಿ ಅದರ, ಇವರು ಇದರಲ್ಲಿ ದೇವ್ರ ವಾಕ್ಯನೇ ಮಾಡಿ ದೇವ್ರ ಎತ್ತಿಯೇ ಕೊಟ್ಟಿದ್ದು ಅಲ್ದರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದನ್ನೇ 2 ಭೋಜನದಲ್ಲಿ ನಮ್ಗೆ ಏನು ಮಾಡೋದು, ಆತ್ಮಿಕ ಆಹಾರನ ಆತ್ಮಿಕ ಅರ್ಥಗಳನ್ನ ದೇವ್ರ ನಮ್ಗೆ ಏನು ಮಾಡೋದು ಕೊಟ್ಟಿರೋದು ಅಂದ್ರೆ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವಿಸ್ಲಿ. ಅದರ ಯಾರಿಗೇನ ಡೌಟ್ಸ್ ಏನೋ ಕ್ವಶನ್ಸ್ ಇತ್ತು ಅಂದರೆ ಕೇಳ್ರಿ, ಏನೋ ಪ್ರಶ್ನೆ ಇದೆಯಾ ಯಾರಿಗಾರ?
ಬ್ರದರ್, ದೇವರು ತನ್ನ 12 ಜನ ಶಿಷ್ಯರ ಮೂಲಕ ದೇವರ ರಾಜ್ಯವನ್ನು ಮೊದಲನೇ ಭೋಜನದಲ್ಲಿ ಸ್ಥಾಪಿಸಿದ್ರು. ಅದರಲ್ಲಿ ಒಬ್ಬ ಶಿಷ್ಯ ಇಸ್ಕರಿಯುತ್ತ ಹೊರಟೋದ್ರು. ಅವಾಗ ಶಿಷ್ಯರು ಆರಿಸ್ಕೊಂಡಿದ್ದು ಅರಿಮಥೇಯನಾದ ಯೋಸೇಫನನ್ನ, ಬಟ್ ದೇವರು ಆರಿಸಿದ್ದು ಪೌಲನ.
ಹೌದು ಸರ್, ಇವಾಗ ಅಪೋಸ್ಟಲ್ಸ್ನೆಲ್ಲ ಆಯ್ಕೆ ಮಾಡಿದ್ದು ಶಿಷ್ಯನ್ಗಳ ಅಲ್ಲ ಅಥವಾ ದೇವರ?
ದೇವರು
ದೇವರು
ಅದಕ್ಕೆ ಅಪೋಸ್ಟಲ್ಸ್ ಎಲ್ಲ ಚೀಟಿ ಹಾಕ್ಬಿಟ್ಟು ಮತ್ತೇನ ಆಯ್ಕೆ ಮಾಡಬೇಕಾದ್ರೆ ದೇವರು ಅದನ್ನ ಕನ್ಸಿಡರ್ ಮಾಡಲಿಲ್ಲ. ಯಾಕಂದರೆ ಅಪೋಸ್ಟಲ್ಸ್ ಅಂದರೆ ಸೆಂಡ್ ಫೋರ್ತ್ ಒನ್ಸ್ ಅಂತ ಅರ್ಥ, ಕಳಿಸಿಕೊಳ್ಳಲ್ಪಟ್ಟವರು ಅಂತ. ಯಾರಿಂದ ಕಳಿಸಿಕೊಳ್ಳಲ್ಪಟ್ಟವರು ಅಂದರೆ ದೇವರಿಂದ, ಅದು ದೇವರು ಕ್ರಿಸ್ತನ ಮುಖಾಂತರನೇ ಆಯ್ಕೆ ಮಾಡಬೇಕಾಗಿತ್ತು. ಅದರಿಂದ ಆ ಸೆಲೆಕ್ಷನ್ನ ದೇವರು ಕ್ರಿಸ್ತನ ಮುಖಾಂತರ ಆಯ್ಕೆ ಮಾಡ್ತಾರೆ. ದಮಸ್ಕರಿಸ್ಕೋಬೇಕಾದ್ರೆ ಯಾರು ಕಾಣಿಸ್ಕೊಂಡಿದ್ದು? ಕ್ರಿಸ್ತನು, ಕ್ರಿಸ್ತನೇ ಅವ್ರು ಕರೀತಾರೆ. ನೀನು ನಾನು ಆದುಕೊಂಡಂಥ ಪಾತ್ರೆ, ನೀನು ನನಗಾಗಿ ಎಷ್ಟು ಶ್ರಮೆಗಳು ಅನುಭವಿಸ್ಬೇಕು, ಬಾ ನಿನಗೆ ನೋಡಿಸ್ತೀನಿ ಅಂತ ಹೇಳ್ತಾರೆ. ಸೊ ಕ್ರಿಸ್ತನೇ ಆಯ್ಕೆ ಮಾಡಬೇಕಾಯ್ತು, ಕ್ರಿಸ್ತನೇ ಆಯ್ಕೆ ಮಾಡ್ತಾರೆ ಅದನ್ನ. ಓಕೆನಾ?
ಓಕೆ.
ಸರಿ, ಬೇರೆ ಏನೋ ಡೌಟ್ಸ್? ನವೀನ್ ಬದರ್ ಏನೋ ಡೌಟ್ಸ್ ಇದೆಯಾ? ಪ್ರಸನ್ನ ಬದರ್ ಹೇಳಿ. ನವೀನ್ ಬದರ್ ಬದರ್ ಹೇಳಿ.
ಅದು 7 ಜನ ಸಭೆ ಅಂತ ಹೇಳಿದ್ರಲ್ಲ, ಅವು ಯಾವು ಅಂತ?
ಅದು ಒಂದು ಪಾಠ ಇದೆ ಬದರ್, ಆ ಪಾಠದಲ್ಲಿ ನೋಡೋಣ ಡೀಟೇಲ್ಸ್ ಆಗಿ. ಅದು ಪ್ರಕಟಣೆ
ಹಾಂ
ಫುಲ್ ಅಧ್ಯಾಯ ನಾವು ಓದ್ಬೇಕಾದ್ರೆ ನಮ್ಗೆ ಗೊತ್ತಾಗ್ತಾರೆ. ಅದ್ರ ಬಗ್ಗೆ ನಾವು ನೋಡೋಣ, ಮುಂದೆ ಕ್ಲಾಸ್ ಇದೆ ಬದರ್.
ಹಾಂ ಓಕೆ.
ಓಕೆ ಪ್ರಸನ್ನ ಬದರ್, ಏನು ಡೌಟ್ಸ್ ಇದೆಯಾ?
ಹಾಂ ಇಲ್ಲ ಸರ್, ಸದ್ಯಕ್ಕೆ ಇನ್ನೊಂದು ಸರ್ತಿ ತಿಳ್ಕೊಂಡು ಓದ್ಕೊಂಡು ಆಮೇಲೆ ಕೇಳ್ತೀನಿ.
ಸರಿ, ಓಕೆ. ಏನೋ ಡೌಟ್ಸ್ ಇದೆ ಕೇಳ್ರಿ, ಏನೋ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕಾದ್ರೆ ದಯವಿಟ್ಟು ಕೇಳಿ, ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ, ದಯವಿಟ್ಟು ಕೇಳಿ. ನಿಮಗೆ ಅದು ಕ್ಲಿಯರಾಗಿ ಅರ್ಥ ಆಗ್ತಾರೆ. ನಿಮ್ಗೆ ಅದು ಕೂಡ ಡೌಟ್ಸ್ ಇದ್ರೆ ನಾಳೆ ಕೇಳ್ಬೋದು. ಆಮೇಲೆ ಬರುವಂಥ 25ನೇ ತಾರೀಕು ನಮ್ಮ ಮನೇಲಿ ಮೀಟಿಂಗ್ ಇರ್ತಾರೆ, ಫುಲ್ ಡೇ ಮೀಟಿಂಗ್ ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ದಯವಿಟ್ಟು ಎಲ್ಲ ಬರೋ ಸಿಸ್ಟರ್ಸ್ಗಳು ಬರಬೇಕಾಗಿ ಮಾಡ್ತೀನಿ, ಕೇಳ್ಕೊತೀನಿ. ಅದರ ಎಲ್ಲರಿಗೂ ಊಟಕ್ಕೆಲ್ಲ ವ್ಯವಸ್ಥೆ ಇರ್ತದೆ. ಆವತ್ತಿನ ದಿನ ಅನೇಕ ಮುಖ್ಯವಾಗಿರುವಂಥ ವಾಕ್ಯಗಳು ನಾವೇನು ಮಾಡೋಣ, ಈ ಸತ್ಯವೇದಲ್ಲಿ ನಾವು ನೋಡೋಣ. ಓಕೆನಾ? ಸೊ ಆಲ್ ಆರ್ ವೆಲ್ಕಮ್.